ಮತಮ್ಮ ನ್ಯಾಯ ತಿಳ್ಕೋಬೇಕು ಅಂದ್ರೆ ಇದನ್ನೇ ಜ್ಞಾನ ಅಂತ ಕರೆಯೋದು. ಕ್ಷೇತ್ರ ಕ್ಷೇತ್ರಜ್ಞೆಯೋರ್ ಜ್ಞಾನಂ, ಕ್ಷೇತ್ರ ಕ್ಷೇತ್ರಜ್ಞ ಇರೋದು ಎಷ್ಟಿವೋ ಎರಡು. ಸೊ ದ್ವೈತ ಜ್ಞಾನ ಜ್ಞಾನ ಆಯ್ತಾ ಹೊರತು ಬರೀ ಕ್ಷೇತ್ರಜ್ಞ ಜ್ಞಾನಂ ಜ್ಞಾನಂ ಅಂತ ಕರೀಲಿಲ್ಲ. ಕ್ಷೇತ್ರ ಕ್ಷೇತ್ರಜ್ಞೆಯೋರ್ ಜ್ಞಾನಂ ಅಂತ ಹೇಳಿದ್ರಿಂದ ಕ್ಷೇತ್ರನೂ ಇದೆ, ಇದ್ರ ತಾನೆ ಜ್ಞಾನ ಇರೋದು. ಕ್ಷೇತ್ರನೂ ಇದೆ, ಕ್ಷೇತ್ರಜ್ಞನೂ ಇದೆ ಅಂತ ಹೇಳಿದಾಗ ಭೇದ ಬಂತ ಹೊರತು ಆ ಭೇದ ಬರಲೇ ಇಲ್ಲ. ಕ್ಷೇತ್ರ ಕ್ಷೇತ್ರಜ್ಞೆಯೋರ್ ಜ್ಞಾನಂ ಎತ್ತ ಜ್ಞಾನಂ ಮತಂ ಮಮ ತತ್ ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಃ ಚ ಯತ್ ಸ ಚ ಯಹ ಯತ್ ಪ್ರಭಾವಶ್ಚ ತತ್ ಸಮಾಸೇನ ಮೇ ಶೃಣು. ಈಗ ಕ್ಷೇತ್ರ ಅಂದ್ರೇನು, ಅದರ ವಿಕಾರಗಳು ಯಾವುದು, ಅದು ಹೇಗಿದೆ ಮತ್ತು ಅದಕ್ಕೆ ಪ್ರಭಾವ ಯಾವುದು, ಅದು ಕ್ಷೇತ್ರದ ಪ್ರಭಾವ ಏನು, ಅದನ್ನೆಲ್ಲ ಸಮಾಸೇನ ಮೇ ಶೃಣು. ಸಮಾಸ ಅಂದ್ರೆ ಮತ್ತೇನರ್ಥ, ಸಂಕ್ಷಿಪ್ತ ಅಂತ. ಸಮಾಸ ಅಂದ್ರೆ ಸಂಕ್ಷಿಪ್ತ. ಈ ಮಾತು ಎಲ್ಲಿ ಉಪಯೋಗಿಸಿದ್ದಾರೆ ಅಷ್ಟೇ ನೆನಪಿದೆಯಾ? ಎಲ್ಲಿ? ತತ್ವ ಸಂಖ್ಯೆ ಅನ್ನೋದು ಕೊನೆಯ ಶ್ಲೋಕ. ವಿಷ್ಣುನಾಶ ಸಮಸ್ತಸ್ಯ ಸಮಾಸ ವ್ಯಾಸಯೋಗತಃ ಅಂತ ಪದ ಉಪಯೋಗಿಸುತ್ತಾರೆ. ಸಮಾಸ ಅಂದ್ರೆ ಸಂಕ್ಷೇಪ, ವ್ಯಾಸ ಅಂದ್ರೆ ವಿಸ್ತಾರ. ಅದು ವೇದವ್ಯಾಸರು ಎಲ್ಲ ಶಾಸ್ತ್ರ ವಿಸ್ತಾರ ಮಾಡಿದ್ರಿಂದ ಏನಂತ ಹೆಸರು ಅವರಿಗೆ? ವ್ಯಾಸ. ವೇದವ್ಯಾಸ ವೇದಗಳನ್ನು ವಿಂಗಡಣೆ ಮಾಡಿ ಅರ್ಥವನ್ನು ತಿಳಿಸಿಕೊಟ್ಟಿದ್ದರಿಂದ ವೇದವ್ಯಾಸರು ಅಂತ ಹೆಸರು. ಸೊ ಸಮಾಸ ವ್ಯಾಸ ಪದ ನೆನಪಿಟ್ಟುಕೊಂಡ್ರೆ ವೇದವ್ಯಾಸ ಹೆಸರು ನೆನಪಿರುತ್ತದೆ ಯಾವಾಗಲೂ. ಭಾಷ್ಯಂ ಯದ್ವಿಕಾರಿ ಏನ ವಿಕಾರೇಣ ಯುಕ್ತಂ ಅಂದರೆ ಕ್ಷೇತ್ರ ಯಾವುದು, ಕ್ಷೇತ್ರದ ವಿಕಾರಗಳು ಯಾವುದು, ಅದನ್ನು ಹೇಳ್ತೇನೆ. ಯತಶ್ಚ ಯತ್ ಯತೋ ಯಾತಿ ಪ್ರವರ್ತತೆ ಯತಃ ಯತ್ ಯಾವುದರಿಂದ ಇದೆಲ್ಲ ಪ್ರವರ್ತನೆ ಹೊಂತಾ ಇದೆ ಅದನ್ನೆಲ್ಲ ಹೇಳ್ತೇನೆ ಕೇಳು ಅಂತ ಹೇಳಿಲ್ಲ. ಅದಿಷ್ಟಕ್ಕೂ ಪ್ರಮೇಯ ದೀಪಿಕ. ಯಹ ಯೋ ವಿಕಾರ ಯೋ ವಿಕಾರೋ ಯಸ್ಯ ಯದ್ವಿಕಾರಿ ಇತಿ ಕಶ್ಚಿತ್. ಯಹ ವಿಕಾರ ಯಸ್ಯ ಯದ್ವಿಕಾರಿ, ಯಾವ ವಿಕಾರ ಯಾವುದಕ್ಕಿದೆಯೋ ಅದು ವಿಕಾರಿ ಎಂದಿಗೆ ಅರ್ಥ ಬರೀತಾರೆ. ಹಾಗಲ್ಲ, ಅವಿವಿಕಾರಿಯಾದಂಥ ಕ್ಷೇತ್ರ ವಿಕಾರ ಹೊಂತಕ್ಕಂಥ ಕ್ಷೇತ್ರದ ಪರಿಣಾಮಗಳು ಅದು ಅಂತ ಅರ್ಥ ಮಾಡಬೇಕವ್ರು ಈ ರೀತಿ ಅರ್ಥ ಮಾಡಬಾರದು ಅಂತ ಹೇಳಿದರು. ತದಸತ್ ಬಹುರಿಹಿತಾಯಾಮ್ ಇನೇಹೇ ವೈಯರ್ಥ್ಯಾತ್. ಆ ರೀತಿ ಬಹುರಿಹಿಯನ್ನು ಮಾಡಿಕೊಂಡ್ರೆ ಇನಿ ಅಂತ ಕನ್ಬರೋದ್ರಿಂದ ಎಲ್ಲಿ ಇನೇ ಹೇಳ್ತಾರೆ ಬಹುರಿಹಿತಾಯಾಮ್ ವೈಯರ್ಥ್ಯಾತ್ ಕಿಂತು ಯಶ್ಚಾಸೋ ವಿಕಾರಶ್ಚೇತಿ ಯದ್ವಿಕಾರ ಯೋ ಸೋ ಅಶಾಸ್ತಿ ಇತಿ ಯದ್ವಿಕಾರೀತಿ ಭಾವೇನಾ. ಯಹಶ್ಚಾಸೋ ವಿಕಾರಶ್ಚ ಯದ್ವಿಕಾರ, ವಿಕಾರ ಅನ್ನೋದೇನಿದೆ ಅದು ಯಾವುದಕ್ಕಿದೆಯೋ ಅದು ವಿಕಾರಿ. ಅವರೇನು ಮಾಡಿದ್ರು, ಯೋ ವಿಕಾರೋ ಯಶ್ಯ ಇತ್ತದ್ವಿಕಾರಿ, ಯಾವುದು ವಿಕಾರನೋ ಅದೇ ವಿಕಾರಿ ಅಂತ ಅವ್ರು ಹೇಳಿದರು. ಹಾಗಲ್ಲ, ವಿಕಾರ ಯಾವುದಕ್ಕಿದೆಯೋ ಅದು ವಿಕಾರಿ ಅಂತ. ವಿಕಾರಿನ್ ಅದು ಇನ್ ಪ್ರತ್ಯಯ ಅಂದ್ರದೆ ಇನೇಹೇ ವಿಕಾರಿನ್ ಗುಣಿನ್ ಅಲ್ಲಿ ಇನ್ ಅದೆಲ್ಲ ಇನ್ ಪ್ರತ್ಯಯ ಅಂತ ಹೆಸರು ಅದಕ್ಕೆ. ಬಹುರಿಹಿತಾಯ ಮಿನೇಹೇ ವೈ ಅರ್ಥ್ಯಾತ್ ಬಹುರಿ ಹೇಳಬೇಕಾದ್ರೆ ಅಲ್ಲಿ ಇನಿ ಅಂತ ಬಂದಾಗ ಬಹುರಿ ಅರ್ಥನೇ ಕೊಡೋದ್ರಿಂದ ಮತ್ತೆ ಬಹುರಿ ಮಾಡಬೇಕಾದ ಕಾರಣ ಇಲ್ಲ. ಆದ್ದರಿಂದ ಬೇರೆ ಅರ್ಥನೇ ಮಾಡಬೇಕು ಅಂತ ಅರ್ಥ. ವಿಕಾರವನ್ನು ಹೊಂದಿರೋದು ಅಂತ ಮಾಡಬೇಕೇ ಹೊರತು ಅದೇ ವಿಕಾರವಾಗಿರೋದು ಅಂತ ಮಾಡಬಾರದು ಅಂತ ಅರ್ಥ. ಯದೀತಿ ಅತ್ರ ಏನ ವಿಕರಣೇನ ವಿಕಾರೇಣ ಇತ್ಯನೇನ ಕರ್ಮಧಾರಯಂ ಸೂಚಯತಿ ಯುಕ್ತಮಿತಿ ಇನೇರರ್ಥಂ. ಅದಕ್ಕೆ ಕರ್ಮಧಾರೆಯ ಸಮಾಸ ಮಾಡಬೇಕೇ ಹೊರತು ಬಹುರಿ ಸಮಾಸ ಮಾಡಿಕೊಡುದು. ಯಶ್ಚ ಯತ್ತಿತ್ತೇ ತತ್ ಯಸ್ಮಾತ್ ಯತ್ ಕಾರ್ಯ ಮುತ್ಪದ್ಯತೆ ಇತಿ ಕಶ್ಚಿದ್ ವ್ಯಾಖ್ಯಾತವಾನ್. ಯತಶ್ಚ ಯತ್ ಎಂಬುದಕ್ಕೆ ಯಸ್ಮಾಚ್ಚ ಯತ್ ಕಾರ್ಯ ಮುತ್ಪದ್ಯತೆ ಯಸ್ಮಾತ್ ಯತಃ ಎಂಬುದಕ್ಕೆ ಯಸ್ಮಾತ್ ಯತ್ ಅಂದ್ರೆ ಯತ್ ಕಾರ್ಯಂ ಅಂತ ಅರ್ಥ ಮಾಡಿದ್ದಾರೆ. ಆ ಅರ್ಥ ಮಾಡಬಾರದು ಅಂತ ಹೇಳಿದ್ರು, ಅದು ಸರಿಯಲ್ಲ. ತದಯುಕ್ತಂ ಯದ್ವಿಕಾರಿ ಇತ್ಯನೇನ ಗತಾರ್ಥತ್ವ ಯತ್ತಂತಾಗಲೇ ಬಂದು ಹೇಳಿರೋದ್ರಿಂದ ಹೇಳಿದಂತೆ ಆಯ್ತು, ಪುನರುಕ್ತಿ ಆಗತ್ತೆ, ಬೇರೆ ಮಾಡ್ಕೋಬೇಕು. ಸಾಧ್ಯಾಹಾರತ್ವಾಚ್ಚ ಅಧ್ಯಾರ ಮಾಡಿಕೊಂಡ್ರು ಆಯ್ತು ಅದನ್ನ. ವಿಕಾರಾಂಶ್ಚ ಗುಣಾಂಶ್ಚ ಇತಿ ಅಸ್ಯ ಅನ್ಯಥೋಪತ್ತೇಹೇ. ವಿಕಾರಾಂಶ್ಚ ಗುಣಾಂಶ್ಚ ಅಂತ ಮುಂದೆ ಹೇಳೋದೆಲ್ಲ ಹೊಂದಬೇಕಾದ್ರೆ ಈ ಪದ ಉಪಯೋಗಿಸಲೇಬೇಕು. ಈ ರೀತಿ ಅರ್ಥ ಹೇಳಿದ್ರೆ ಬರೋದಿಲ್ಲ ಅಂತ ಹೇಳಿದರು. ಅಪರಸ್ತು ಯತಶ್ಚ ಅಮಾನಿತ್ವಾದಿಭ್ಯೋ ಯಜ್ಞೇಯಂ ಪ್ರಾಪ್ಯತೆ ಇತಿ ತದಪಿ ಅಸತ್. ಯತಶ್ಚ ಅಂದ್ರೆ ಮುಂದೆ ಬರುತ್ತೆ, ಅಮಾನಿತ್ವಂ ಅದಂಪಿತ್ವಂ ಅಂತೇಳಿ ಅದನ್ನೆಲ್ಲ ಹೇಳೋದಕ್ಕೋಸ್ಕರ ಹೇಳ್ತಾರೆ ಅಂತ ಹೇಳ್ತಾರೆ, ಅದು ಸರಿಯಲ್ಲ. ಯಾಕೆಂದ್ರೆ ಈ ಗುಂಪಿ ಸೇರೋದೇ ಇಲ್ಲ ಅದು. ತದಭ್ಯಾಸ ತಧ್ಯಾಹಾರಾದೇವ ಅಮಾನಿತ್ವಂ ಇತ್ಯಾದೇಹೇ ಅನಾದಿಮತ್ ಇತ್ಯಾದೇಶ್ಚ ಅನ್ಯಥಾ ಸಿದ್ಧೇ ಇತಿ ಭಾವೇನ ಅನ್ಯಥಾ ವ್ಯಾಚಷ್ಟೆ ಎತ್ತ. ಅದಕ್ಕೆಲ್ಲ ಬೇರೆ ಅರ್ಥ ಇರೋದ್ರಿಂದ ಇದು ಕೂಡಿಸ್ಬಾರದು. ಹಾಗೆ ಏನರ್ಥ ಮಾಡಬೇಕು? ಯತಃ ಯಶ್ಯ ಪ್ರೇರಣ ಯಾ ಅಂತ ಅರ್ಥ. ಯತಃ ಅಂದ್ರೆ ಬರೀ ಅಸ್ಮಾತ್ ಅಲ್ಲ, ಬರೀ ಅಸ್ಮಾತ್ ಅಂದ್ರೆ ಜಡಕ್ಕೂ ಆಗಬಹುದು ಚೇತನಕ್ಕೂ ಆಗಬಹುದು. ಯತಃ ಯಶ್ಯ ಪ್ರೇರಣೆಯ ಅಂತ ಹೇಳಿದಾಗ ಏನಾಗಬೇಕದು? ಚೇತನನೇ ಆಗಬೇಕು. ಅದಕ್ಕೋಸ್ಕರ ಆ ರೀತಿ ಹೇಳಿದ್ದಾರೆ. ಅಂದರೆ ಅವರು ದೇವರನ್ನು ಬಿಟ್ಟು ಅರ್ಥ ಮಾಡೋದಕ್ಕೆ ಹೋಗ್ತಾರೆ, ದೇವರ ಪ್ರೇರಣೆ ಬಂದ ತಕ್ಷಣ ಅದು ಹೊಸ ಅರ್ಥ ಬರುತ್ತೆ. ಆ ರೀತಿ ತಗೊಳ್ಳೋಕ್ಕಾಗಲಿಲ್ಲ ಅವ್ರ ಕೈಲಿ. ಅದು ಇಂಪಾರ್ಟೆಂಟ್. ಅಂದರೆ ಯಾವ ಪದ ತಗೊಂಡಾಗ ಹೆಚ್ಚು ಅರ್ಥ ಬರುತ್ತೋ ಅದನ್ನು ತಗೊಳ್ಬೇಕಾದ ಕರ್ತವ್ಯ. ಸಾಮಾನ್ಯ ತಗೋಬೇಕಾದ್ರೆ ಏನ್ ಮಾಡಿ ಒಳ್ಳೆ ಪದಾರ್ಥ ಸಿಗಬೇಕು, ಕಡಿಮೆ ಬೆಲೆ ಸಿಗಬೇಕು, ಇದು ತಾನೇ ವ್ಯಾಪಾರ. ಬೆಲೆ ಕಡಿಮೆ ಇರಬೇಕು, ವಸ್ತು ಒಳ್ಳೇದಿರಬೇಕು, ಶಬ್ದ ಕಡಿಮೆ ಇರಬೇಕು, ಅರ್ಥ ಜಾಸ್ತಿ ಇರಬೇಕು. ಗೊತ್ತಾಯ್ತಾ? ಶಬ್ದ ಕಡಿಮೆ ಇದ್ದ ಅರ್ಥ ಜಾಸ್ತಿ ಇದ್ರೆ ಏನಂತಾರೆ ಅದಕ್ಕೆ? ಅರ್ಥ ಅಂದ್ರೆ ವಸ್ತು, ಶಬ್ದಗಳು ಅಂದ್ರೆ ಏನು? ಬೆಲೆ. ಅದು ಕಡಿಮೆ ಇರಬೇಕು, ಜಾಸ್ತಿ ಇರಬೇಕು. ಶಬ್ದ ಬೆಲೆ ಜಾಸ್ತಿ ಕೊಟ್ಟ ಪದಾರ್ಥ ಕಡಿಮೆ ಇದೆ, ಏನಂತಾರೆ ಅದಕ್ಕೆ? ಸರಿ, ಅದಕ್ಕೆ ಶಬ್ದ ಜಾಸ್ತಿ ಉಪಯೋಗಿಸಿ ಅರ್ಥ ಭಾರಿ ಕಡಿಮೆ ಇದೆ, ಏನಂತಾರೆ ಅದಕ್ಕೆ? ಪ್ರಯೋಜನ ಇಲ್ಲ. ಆದ್ರೆ ಕಡಿಮೆ ಬೆಲೆಗೆ ಹೆಚ್ಚು ಒಳ್ಳೆ ಪದಾರ್ಥ ತಂದುಬಿಟ್ರೆ ಒಳ್ಳೆ ವ್ಯಾಪಾರ ಮಾಡಿದ್ದಾರೆ ಅಂತ ಅರ್ಥ. ಶಬ್ದಗಳನ್ನ ಹಾಗೆ ಉಪಯೋಗಿಸ್ಬೇಕು. ಎಕನಾಮಿಕ್ ಅಲ್ಲ, ಶಬ್ದಗಳು ಏನಾಗಿರ್ಬೇಕು ಯಾವಾಗಲೂ? ಎಕನಾಮಿಕ್ ಆಚಾರ್ಯರಷ್ಟು ಕಡಿಮೆ ಯಾರು ಉಪಯೋಗಿಸಿಲ್ಲ. ಗೊತ್ತಾಯ್ತಾ? ಮಿನಿಮಮ್ ಅಷ್ಟು ಭಾಷೆ, ಅವರಷ್ಟು ಚಿಕ್ಕ ಭಾಷೆ ಯಾರು ಬರೋದಿಲ್ಲ. ಅದರಷ್ಟು ಅರ್ಥ ಇನ್ಯಾವುದಕ್ಕೂ ಇಲ್ಲ. ತಿರುಕುರು ಪಂಡಿತಾಚಾರ್ಯ ಬರೀತಾರೆ ಭಾಷೆಗೆ ಎಷ್ಟು ಅರ್ಥ ಇದೆ ಅಂದ್ರೆ, ಸಹಸ್ರಾರ್ಥಸ್ಯ ಭಾಷ್ಯಸ್ಯ, ಸಾವಿರಾರು ಅರ್ಥ ಇದೆ, ಏಕಪಿ ಹೋಗ್ತು ಬುತ್ಸೆ, ಒಂದು ಅರ್ಥ ಮಾತ್ರ ಹೇಳ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ಐದು ರೀತಿ ಇಷ್ಟು ಬರೆದಾರೆ, ಒಂದರ್ಥವೇ ಇರಲಿಲ್ಲ ಅವ್ರ ಅರ್ಥ ಭಾಷೆ ಅಂದ್ರೆ. ಒಂದರ್ಥ ಅಲ್ಲ, ಅವರೇ ಹೇಳ್ಬಿಡ್ತಾರೆ. ಮೊದಲನೇ ನಾಲ್ಕಕ್ಕೆ ಬಿಟ್ಟು ಉಳಿದೆಲ್ಲ ಕೂಡ ವ್ಯಾವಹಾರಿಕ ಅಂತ ಹೇಳ್ಬಿಡ್ತಾರೆ. ಉಳಿದಾರೆ ಅಲ್ಟೆ ಅಂತ ಅರ್ಥ, ಅವ್ರ ವ್ಯಾವಹಾರಿಕ ಅಲ್ಟೆ ಅಂತ, ಏನು ಅರ್ಥ ಇಲ್ಲ ಅದರೊಳಗೆ. ಇದೆಲ್ಲ ಸರಿ ಅರ್ಥ ಮಾಡಿಕೊಂಡ್ರೆ ಸರಿಯಾಗಿ ತಿಳ್ಕೋಬೇಕು. ಅತಿ ಕಡಿಮೆ ಪದದಿಂದ ದೇವಋಷಿಯ ಬರಹ ಪದ ಉಪಯೋಗಿಸಿದ್ದಾನೆ ಪರಮಾತ್ಮ. ಯತ್ ಇತಿ ಏನೋ ಲಡಾದೇಶ, ಲಡಾದೇಶ ಲಡಾದೇಶ ಶತ್ರಂತಸ್ಯ ರೂಪಂ. ಅದು ಎತ್ ಅನ್ನೋದು ಈ ಶಬ್ದ, ಯತ್ ಶಬ್ದ ಅಲ್ಲ ಅದು. ಅದು ಎಲ್ಲಿ ಬಂದಿದೆ ಅಂದ್ರೆ, ಎತ್ ಅನ್ನೋದು ಇಣ್ಣ ಧಾತು, ಇಣ ಅಂದ್ರೆ ಇಣ್ಣ ಧಾತು, ಇಣ್ಣ ಗತವು ಅಂತ ಧಾತು ಇರೋದು. ಆ ಧಾತುವಿನಿಂದ ಲಡಾದೇಶ ಮತ್ತು ಶತ್ರಂತ, ಲಡಾದೇಶ ಅಂದ್ರೆ ವರ್ತಮಾನ ಕಾಲ, ಶತ್ರು ಅಂತ ಅಂದ್ರೆ ವರ್ತಮಾನ ಕೃದಂತ, ಅವೆಲ್ಲ ವ್ಯಾಕರಣ ಟೆಕ್ನಿಕ್ಸ್ ಅವೆಲ್ಲ. ಇಣ್ಣಂಬುದು ಧಾತು ಹಿಡಿದಿತ್ತು, ಲಟ್ ಎಂಬುದು ಲಕಾರಕ್ಕೆ ಹಿಡಿಯಿತು, ಶತ್ರು ಅಂತ ಅಂಬುದು ಪಾರ್ಟಿಸಿಪಲ್ ಅಂತ ಹೇಳಿದ್ರು, ಪ್ರೆಸೆಂಟ್ ಪಾರ್ಟಿಸಿಪಲ್ಗೆ ಶತ್ರು ಅಂತ ಅಂತ ಕರೀತಾರೆ. ಇಣೋಹೋ ಇಣೋ ಯಾತೇಶ್ಚ ಅನತಿ ಭಿನ್ನಾರ್ಥತ್ವಾತ್ ಯಾತಿ ಇತಿ ಉಕ್ತಂ. ಅದಕ್ಕೇನೆ ಸರ್ವಸ್ಯ ಕ್ಷೇತ್ರಸ್ಯ ಗತಿ ಯತ ಯತಶ್ಚ ಯತ್, ಯಾವ ಪರಮಾತ್ಮನಿಂದ ಇದು ಪ್ರೇರೇಪಿಸು ಕಾರ್ಯದಲ್ಲಿ ಪ್ರವೃತ್ತವಾಗ್ತಾ ಇದೆಯೋ ಅಂತ ಅರ್ಥ ಮಾಡಬೇಕು. ಯಾವ ಭಗವದ್ ಅನುಗ್ರಹದಿಂದ ಇದು ತನ್ನ ಕಾರ್ಯದಲ್ಲಿ ಪ್ರವೃತ್ತಿಯನ್ನು ಹೊಂದುತ್ತಾ ಇದೆಯೋ ಅನ್ನೋದು ಈ ಅರ್ಥ. ಅವ್ರು ಹೇಳಿದ್ದೇನು, ಯಾವುದರಿಂದ ಯಾವುದು ಅಷ್ಟೇ, ಯಾವುದರಿಂದ ಯಾವ ಏನ್ ಬೇಕಾದ್ರೆ ಆಗ್ಬಹುದು. ಅದಕ್ಕೆ ಆ ಅರ್ಥ ಹೇಳಿದ್ರೆ ಈ ಅರ್ಥ ಹೇಳಬೇಕು ಅಂತ ಹೇಳ್ತಾರೆ. ಗೌಣಿ ಗೌಣಿ ಮೃತ್ಯು ಆಶ್ರಿತ್ಯ ಉಡುವತಿ ಪ್ರವರ್ತತೆ ಇತಿ, ಇದಕ್ಕೆ ಪ್ರವರ್ತತೆ ಅದೇ ಈಶಾವಾಸ್ಯ ವಿಧಂ ಸರ್ವಂ ಅಂತ ಹೇಳಿದ್ರಲ್ಲ ಅದೇ ಅರ್ಥ. ಅದಕ್ಕೆ ಒಂದು ವಸ್ತು ಇದೆ, ಗಾಡಿ ಇದೆ, ತಾನೇ ಹೋಗೋದಿಲ್ಲ, ಪ್ರವರ್ತನೆ ಮಾಡಕ್ಕೆ ಒಬ್ಬನು ಬೇಕು. ಜಗತ್ತು ಪ್ರವರ್ತನೆ ಮಾಡಕ್ಕೆ ಯಾರು ಬೇಕೋ ಒಬ್ಬ ಬೇಕು. ಅದಕ್ಕೆ ಸೂತ್ರಧಾರ ಪರಮಾತ್ಮ, ಎಲ್ಲವನ್ನು ನಡೆಸುವವನು. ತೇನವಿನ ತೃಣಮಪಿ ನಚಲತಿ, ಅದು ಡ್ರೈವರ್ ಇಲ್ಲ ಹೋದ್ರೆ ಹೇಗೆ ವೆಹಿಕಲ್ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲೋ, ಪರಮಾತ್ಮ ಅದನ್ನು ನಡೆಸ್ತಾ ಹೋದ್ರೆ ಜಗತ್ತಿ ನಡೆಸೋ ಶಕ್ತಿ ಇಲ್ಲ. ಸಚ ಪ್ರವರ್ತಕ ಅದು ಬೇಕು, ಸಚ ಪ್ರವರ್ತಕ. ಯತಶ್ಚ ಯತ್ ಇತ್ಯಸ್ಮಾತ್ ಪ್ರವರ್ತತೆ ಕ್ಷೇತ್ರಮಿತಿ ವಚನ, ಯಾವ ಹೋದನುಗ್ರಹದಿಂದ ಈ ಕ್ಷೇತ್ರವೆಲ್ಲ ತನ್ನ ಕಾರ್ಯದಲ್ಲಿ ಪ್ರವೃತ್ತಿಯನ್ನು ಹೊಂದಿದೆಯೋ. ಅಸ್ವತಂತ್ರ ಶಬ್ದಕ್ಕೆ ಅದೇ ಅರ್ಥ, ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತಾ ತ್ರೈವಿಧ್ಯೆ ಪರಾನಪೇಕ್ಷಂ ಸ್ವತಂತ್ರಂ ಬಂದಿತ್ತು ಎಲ್ಲಿ? ತತ್ವಸಂಖ್ಯಾನ ಟೀಕಾದಲ್ಲಿ ಹೇಳಿದ್ರು, ಅದು ನೆನಪಿಕೊಂಡಿರಬೇಕು. ಸಚ ಯಹ ಇತಿ ಸ್ವರೂಪ ಮಾತ್ರಂ, ಸಚ ಯಹ ಇತಿ ಜೀವ ಪ್ರತಿಜ್ಞಾ ಇತಿ ವ್ಯಾಖ್ಯಾನಮಸತ್. ಅದೇನ್ ಮಾಡಿದ್ರು, ದೇವಋಷಿಯನ್ನೇ ಬಿಟ್ಟುಬಿಟ್ಟು ಜೀವನ ಬಗ್ಗೆ ಹೇಳ್ತಾರೆ ಅಂತ ಹೇಳಿದ್ರು, ಹೇಳಬಾರ್ದು ಹಾಗೆಲ್ಲ. ತಸ್ಯ ಅಪ್ರಕೃತತ್ವ ಅದು ಇರಲೆವೆಂಟ್, ಅದು ಜೀವನ ಬಗ್ಗೆ ಹೇಳೋದು ಏನಾಗಿದೆ ಇಲ್ಲಿ, ಇರಲೆವೆಂಟ್. ಆದ್ರಿಂದ ದೇವ್ರ ಬಗ್ಗೆ ಹೇಳಿದ್ರೆ ಮಾತ್ರ ರೆಲೆವೆಂಟ್, ಭಗವದ್ಗೀತೆ ಆಗ್ಬೇಕಾದ್ರೆ ಭಗವಂತನ ಬಗ್ಗೆ ಹೇಳಬೇಕೆ ಹೊರತು ಜೀವನ ಬಗ್ಗೆ ಹೇಳಿದ್ರಲ್ಲ. ಕ್ಷೇತ್ರಜ್ಞ ಶಬ್ದಸ್ಯ ಅತದ್ವಿಷಯತ್ವಾದಿತಿ ಭಾವೇನಾಹ ಸಚೇತಿ. ಕ್ಷೇತ್ರಜ್ಞ ಶಬ್ದಸ್ಯ ಅತದ್ವಿಷಯತ್ವ, ಕ್ಷೇತ್ರಜ್ಞ ಶಬ್ದ ಜೀವನ ವಿಷಯ ಹೇಳ್ತಾ ಇಲ್ಲ, ಅದು ಜೀವಪರ ಅರ್ಥ ಮಾಡಬಾರದು ಅಂತ ಹೇಳಿದ್ರು. ಯಥಾ ಕ್ಷೇತ್ರಂ ಪ್ರವರ್ತತೆ ಇತಿ ಪ್ರವರ್ತಕಸ್ಯ, ನಾವು ಓನರ್ನ ತೋರಿಸೋ ಅಂದ್ರೆ ಟೆನೆಂಟನ್ನು ತೋರಿಸಿದ್ರೆ ಹೇಗಾಯ್ತು? ಈಗ ಬೇಕಾದ ಟೆನೆಂಟ್ನಿಂದ ಏನು ಕೆಲಸ, ಯಾರಿಂದ ಕೆಲಸ ಆಗಬೇಕು? ಓನರಿಂದ, ಭಗವಂತ ಓನರ್. ಈಶಾವಾಸ್ಯ ವಿಧಂ ಸರ್ವ, ಅರ್ಥ ಬರಬೇಕೆ ಹೊರತು ಈ ಅರ್ಥ ಬರಬಾರ್ದು. ನನ್ನು ಏವಂ ಚೇತ್ ಏತದ್ ವಕ್ತವ್ಯಂ, ಹಾಗಿದ್ದರೆ ಹೀಗೆ ಹೇಳಬಹುದಾಗಿತ್ತಲ್ಲ ಅಂತ ಪ್ರಶ್ನೆ ಕೇಳುತ್ತಾರೆ. ಕಿಂ ಯತಶ್ಚ ಯತ್ ಸಚಯ ಇತಿ ಏಕೈವ ಪ್ರತಿಜ್ಞಾ, ಯತಶ್ಚ ಯತ್ ಸಚಯ, ಯಾವುದರಿಂದ ಇದೆಲ್ಲ ಪ್ರೇರೇಪಣೆ ಮಾಡ್ತಾ ಇದೆ, ಅವನು ಯಾರು ಅಂತ ಹೇಳಬೇಕಾಗಿತ್ತು. ಈ ರೀತಿ ಅದಕ್ಕೆ ಹೇಳ್ತಾರೆ, ಉತ ದ್ವೇ ಇತಿ ನಾತ್ಯ ಚಶಬ್ದ ದ್ವಯ ಅನುಪಪತ್ತೇ ತತ್ ಸಮಾಸೇನ ಇತ್ಯನೇನ ಅನ್ವಯಾತ್. ಆ ರೀತಿ ಅದಕ್ಕೆ ಹೇಳಲಿಲ್ಲ ಅಂದ್ರೆ, ಸಮಾಸ ಸಂಕ್ಷಿಪ್ತ ಹೇಳಬೇಕಾದ್ರೆ ಏನ್ ಮಾಡಬೇಕಾಗ, ಪದಗಳನ್ನ ಕಡಿಮೆ ಉಪಯೋಗಿಸ್ಬೇಕು. ನಿಮ್ಮ ಪ್ರಕಾರ ಅರ್ಥ ಇದ್ದಿದ್ರೆ ಜಾಸ್ತಿ ಆಗುತ್ತೆ, ದೇವ್ರ ಪ್ರಕಾರ ಅರ್ಥ ಮಾಡಿದ್ರೆ ಎರಡರ್ಥ ಬಂದಾಗ ಅದು ಒಂದೇ ಪದದಿಂದ ಎರಡರ್ಥ ಹೇಳಿದಾಗ ಮಹತ್ವ ಜಾಸ್ತಿ ಆಯಿತು. ಎರಡು ಪದ ಉಪಯೋಗಿಸಿ ಒಂದರ್ಥ ಹೇಳಿದಾಗ ಏನಾಯ್ತು ಅಲ್ಲಿಗೆ? ಇದು ಕಡಿಮೆ ಆಯಿತು. ಆ ರೀತಿ ಆಗಬಾರ್ದು. ಸಚ ಯಹ ತತ್ ಸಭಾ ಸೇನ ಅನ್ವಯಾತ್ ಸಚ ಯಹ ಇತ್ಯಸ್ಯ ವೈಯರ್ಥ್ಯಾಚ್ಯ. ಮತ್ತೆ ಸಾ ಚ ಯಹ ಬೇರೆ ಇದೆ, ಸರಿಯಾಗಿ ಗಮನಿಸಬೇಕಲ್ಲಿ, ಅಲ್ಲಿ ಪುಲ್ಲಿಂಗದಲ್ಲಿದೆ. ನೀವು ಬರೀ ಜಗತ್ತು ಅಂತ ಅರ್ಥ ಮಾಡಬೇಕಾಗಿದ್ರೆ ಏನ್ ಮಾಡಬೇಕಾಗಿತ್ತು ಅಂದ್ರೆ ಮತ್ತೆ ರಭುಸಂಗದಲ್ಲೇ ಬರಬೇಕಾಗಿತ್ತು. ಸಚ ಯಹ ಯತ್ ಪ್ರಭಾವಶ್ಚ ಅಂತ ಹೇಳಬೇಕಾದ್ರೆ ಅದು ದೇವರ ಕಡೆ ಹೋದ್ರೆ ಮಾತ್ರ ಯಹ ಪುಲ್ಲಿಂಗ ಬರೋದೇ ಇಲ್ಲ. ಎಷ್ಟು ಕ್ಲೀನ ನೋಡ್ಬೇಕಾದ ಪ್ರತಿಯೊಂದಿದ್ರಲ್ಲೂ ಕೂಡ ಅರೇನ್ ಇದರಲ್ಲಿ ಯಾರು ಕೇಳ್ತಾರೆ ಅಂತ ಅರ್ಥ ಬರ್ಕೊಂಡು ಹೊರಟ್ಬಿಟ್ಟಿದ್ರು. ಅರ್ಥ ಆಯ್ತಾ? ಸರಿಯಾಗಿ ಎಕ್ಸ್ಪರ್ಟ್ ಏನ್ ಮಾಡ್ತಾನೆ, ಯಾವಾಗಲೂ ಯಾವುದೇ ತಗೋಬೇಕಾದ್ರೆ ಯಾರನ್ನು ಕರ್ಕೊಂಡು ಹೋಗ್ತಾರೆ, ಜೊತೆಗೆ ಎಕ್ಸ್ಪರ್ಟ್ ಕರ್ಕೊಂಡು ಹೋಗ್ತಾರೆ. ಯಾಕೆ? ಎಲ್ಲ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಅವನಿಗೆ. ಅದಕ್ಕೇನು ಭಾಷ್ಯ ಹೇಗಿರಬೇಕು ಅಂತ ಇದು ಆಚಾರ ಬರೋವರೆಗೂ ಪಾರಾಗಿಬಿಟ್ಟಿದ್ರು. ಏನೋ ಹೇಳ್ಕೊಂಡ್ಬಿಟ್ಟು ಬಂದ ತಕ್ಷಣ ಆಯ್ತು. ಪ್ರತಿಯೊಂದು ಪದನ ನೋಡಿ ಏನಿದೆ ಇಲ್ಲಿ, ಬರೀ ಜಡ ಪ್ರಕೃತಿ ಹೇಳೋದಾರೆ ಯಹ ಯಾಕೆ ಬರುತ್ತೆ, ಸಹ ಯಾಕೆ ಬರುತ್ತೆ, ಅದನ್ನು ಪುಲ್ಲಿಂಗದ ಶಬ್ದಗಳು ಉಪಯೋಗಿಸ್ತಾರೆ ಜಡ ಪದಾರ್ಥಗಳಿಗೆ, ಅದರಿಂದ ಸರಿಯಲ್ಲ. ಯತಶ್ಚೇಯತಿತಿ ವಚರಂ ಅದು ನಿರ್ವೇದ ಶಬ್ದಕ್ಕೆ ಹಾಗೆ ಮಾಡಿದ್ರು, ಬಂತಲ್ಲ ಹಿಂದೆ. ನಿರ್ವೇದ ಅಂದ್ರೆ ನಿರ್ವೇ ಶ್ರೋತವ್ಯ ಸದಾ ಪ್ರಾಪ್ನೋತಿ ನಿರ್ವೇದಂ ಶ್ರೋತವ್ಯಶ್ಚ ಶ್ರುತಶ್ಚ ಚ, ಎರಡನೇ ಅಧ್ಯಾಯದಲ್ಲಿ ಬಂದಿತ್ತು. ನಿರ್ವೇದ ವೈರಾಗ್ಯ ಅಂತ ಅರ್ಥ ಬರೆದ್ಬಿಟ್ಟಿದ್ರು. ಅದು ಅಲ್ಲ ಅಂತ ಆಚಾರ್ಯ ಏನ್ ಮಾಡಿದ್ರು, ಲಾಭ ಅಂತ ಅರ್ಥ ಮಾಡಿದ್ರು. ಗೊತ್ತಾಯ್ತು? ಯಾಕೆ ಲಾಭ ಅಲ್ಲಿ ವೈರಾಗ್ಯ ವೈರಾಗ್ಯ ಅಂತ ಅರ್ಥ ಬರಬೇಕಾದ್ರೆ ಯಾವ ವಿಭಕ್ತಿ ಇರಬೇಕಾಗಿತ್ತು? ಪಂಚಮಿ ಇರಬೇಕು, ಪಂಚಮಿ ಇಲ್ಲ ಅಲ್ಲಿ. ಆದ್ರಿಂದ ಏನರ್ಥ ಮಾಡ್ಬೇಕು ಅದಕ್ಕೆ? ನಿರ್ವೇದ ಅಂದ್ರೆ ಲಾಭ ಅಂತ ಅರ್ಥ ಮಾಡಬೇಕು, ಹೊರತು ವೈರಾಗ್ಯ ಅಂತ ಅರ್ಥ ಮಾಡಬಾರ್ದು ಹೇಳಿದ್ರು. ಇವೆಲ್ಲ ಅವ್ರು ಗೊತ್ತಿಲ್ಲದೆ ದಾಟಿಸ್ಬಿಟ್ಟು ಹಾಗೆ ಪಾರಾಗಿದ್ರು. ಇತಿ ವಚನ ಅಸ್ಮಾ ಏವಂ ಧರ್ಮ ವಿಶಿಷ್ಟ ಕ್ಷೇತ್ರಂ ಪ್ರವರ್ತತೆ ಇತಿ ವಕ್ತು ಪ್ರತಿಜ್ಞಾರೂಪಂ ಸಚ ಯಹ ಇತಿ ವಚನ ಪ್ರವರ್ತಕಶ್ಚ ಸ್ವರೂಪ ಮಾತ್ರ ವಕ್ತು ಪ್ರತಿಜ್ಞಾರೂಪಂ ಇತ್ಯರ್ಥ ಭೇದ ಇತ್ಯರ್ಥ. ಸಚ ಯಹ ಇತಿ ವಚನ ಸಚ ಯಹ ಅಂತ ಪ್ರಶ್ನೆ ಯಾತಕ್ಕೆ ಬಂತು ಅಂದ್ರೆ ಸ್ವರೂಪ ಪ್ರವರ್ತಕಶ್ಚ ಪ್ರರೂಪ ಮಾತ್ರ ವಕ್ತು, ಪ್ರವರ್ತಕ ಯಾರು, ಅವರ ಸ್ವರೂಪ ಎಂಥದ್ದು ಅನ್ನೋ ಪ್ರಶ್ನೆಗೋಸ್ಕರವಾಗಿ ಪದ ಉಪಯೋಗಿಸಿದ್ದಾರೆ. ಉತ್ತರ ಬರಬೇಕು ಅದಕ್ಕೆ. ಪ್ರತಿಜ್ಞಾರೂಪಮಿತ್ಯರ್ಥ ಭೇದ ಇತ್ಯರ್ಥ. ಋಷಿಭಿರ್ ಬಹುಧಾ ಗೀತಂ ಛಂದೋಭಿರ್ ವಿವಿಧೈ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿಹಿ ವಿನಿಶ್ಚಿತೈಹಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಭಾಗ ಇದೆ ಗೀತಾದಲ್ಲಿ. ಯಾವ್ದು ರೆಫರೆನ್ಸ್ ಬಂತೀಗ? ಬ್ರಹ್ಮಸೂತ್ರ ರೆಫರೆನ್ಸ್ ಬಂತು. ಮತ್ತೆ ಬ್ರಹ್ಮಸೂತ್ರಗಳು ಗೀತಾ ಎಲ್ಲ ಏನಾಯ್ತು ಅಲ್ಲಿಗೀಗ? ಒಂದೇ ಅರ್ಥಗಳು, ಬೇರೆ ಅರ್ಥ ಹೇಳಕ್ ಬರೋದಿಲ್ಲ. ವೆರಿ ಸಿಂಪಲ್. ಈಗ ಬ್ರಹ್ಮಸೂತ್ರಕ್ಕೂ ಗೀತಾಕ್ಕೆ ಏನಿದೆ? ನೇರ ಸಂಬಂಧ ಇದೆ. ಅರ್ಥ ಆಯ್ತಾ? ಸೊ ಭಗವದ್ಗೀತೆಯಲ್ಲಿ ಬಂದಿರೋ ವಿಷ್ಣು, ಭಗವದ್ಗೀತೆಯಲ್ಲಿ ಬಂದಿರೋ ಭಗವಂತ ಯಾರು? ವಿಷ್ಣು. ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ಯಾರಾಗಬೇಕಲ್ಲಿ? ವಿಷ್ಣು ಆಗ್ಬೇಕು. ಎರಡಕ್ಕೂ ಕಾರಿಲೇಷನ್ ಇರೋದ್ರಿಂದ ಬೇರೆ ಅರ್ಥ ಮಾಡಕ್ ಬರೋದೇ ಇಲ್ಲ ಅದಕ್ಕೆ. ಯಾಕೆ ಬ್ರಹ್ಮಸೂತ್ರ ರೆಫರ್ ಗೀತಾ ಮಾಡ್ತಾ ಇದೆ. ಅವು ಗೀತಾ ರೆಫರೆನ್ಸ್, ಗೀತಾ ಬ್ರಹ್ಮಸೂತ್ರ ಗೀತಾ ರೆಫರೆನ್ಸ್ ಬರುತ್ತೆ. ಇತಿ ಸ್ಮೃತಿಯಶ್ಚ, ಈ ಒಂದಕ್ಕೊಂದು ಮ್ಯೂಚುವಲ್ ರೆಫರೆನ್ಸ್ ಇರೋದ್ರಿಂದ ಎರಡಕ್ಕೂ ಕೂಡ ಉಳಿದವರು ಯಾರು? ಗೀತಾ, ಗೀತಾನೇ ಭಗವ ಬ್ರಹ್ಮಸೂತ್ರ, ಬ್ರಹ್ಮಸೂತ್ರನೇ ಉಪನಿಷತ್ತು, ಉಪನಿಷತ್ತೆ. ಇನ್ನೊಂದ್ರಲ್ಲಿ ಲಿಂಕೇ ಕೊಡೋದಿಲ್ಲ. ಎಲ್ಲ ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಸರ್ವೈಶ್ಚ ಶಾಸ್ತ್ರವಚನೈ ಸಹ ತತ್ವಸೂತ್ರೈ. ಅದಕ್ಕೆ ಆರೋಗ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಪುನಃಪುನಃ. ಎಲ್ಲ ಶಾಸ್ತ್ರಗಳನ್ನು ಏನ್ ಮಾಡಬೇಕಾಗ? ಉಪಯೋಗಿಸು. ಅಡಿಗೆ ಮಾಡಿದ್ದಾರೆ ಬಡಿಸೋದ್ರೆ ಮಾಡ್ಬೇಕಾಗದನ್ನ, ಅದ್ರಲ್ಲಿ ಮಾಡಿದ ಅಡಿಗೆಲ್ಲ ಏನ್ ಮಾಡ್ಬೇಕು ಅನ್ನೋ ಬಡಿಸೋದು ಅವನ ಜವಾಬ್ದಾರಿ. ಹೇಗೋ ಬರೆದ ಗ್ರಂಥಗಳೆಲ್ಲ ಎಲ್ಲಿ ಬರಬೇಕು? ಒಟ್ಟು ಸಮನ್ವಯ ಎಲ್ಲಿ ಆಗ್ಬೇಕಾದ್ರೂ? ಭೋಜನಕ್ಕೆ, ಅದು ಜ್ಞಾನಕ್ಕೆ. ಎಲ್ಲ ಭೋಜನಕ್ಕೆ ಹೇಗೆ ಉಪಯೋಗ ಆಗಬೇಕು, ಎಲ್ಲ ಶಾಸ್ತ್ರಗಳು ಜ್ಞಾನಕ್ಕೆ ಉಪಯೋಗ ಆಗಬೇಕು. ಎಲ್ಲ ಒಂದಕ್ಕೊಂದು ಏನಾಗಬೇಕು? ಕಂಪ್ಯಾಟಿಬಲ್ ಇರಬೇಕು. ಕಂಪ್ಯಾಟಿಬಲ್ ಇರೋರು ತಿನ್ನಕ್ಕೆ ಬರೋದಿಲ್ಲ. ಆದ ರೀತಿಯಲ್ಲಿ ಎಲ್ಲ ಶಾಸ್ತ್ರಗಳು ಪರಸ್ಪರ ಪೂರಕ ಆಗಬೇಕು ಹೊರತು ಬೇರೆ ಅಲ್ಲ. ಇದು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಶಬ್ದಸ್ಥ ವಿಷ್ಣುವೇಮ ಅವರು ಕನ್ಫರ್ಮ್ ಆಗುತ್ತೆ. ವೇರಾದಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಋಷಿಭಿರಿ ಬಹುಧಾ ಗೀತಂ ಛಂದೋಹಿಹಿ ವಿವಿಧೈ ಪೃಥಕ್. ಮತ್ತೆ ಛಂದೋಹಿ ಅಂದ್ರೆ ವೇದಗಳು ಅಂತ ಅರ್ಥ. ವೇದಸ್ಸಿ ಛಂದಸ್ ಅಂತ ಹೆಸರು. ವೇದಗಳು, ಬ್ರಹ್ಮಸೂತ್ರಗಳು, ಭಗವದ್ಗೀತೆ ಎಲ್ಲ ಒಂದು ಯೂನಿಟ್ ಆಯ್ತಾಗ. ಬ್ರಹ್ಮಸೂತ್ರ ಪದೈಶ್ಚೈವ ಅಂತ ಹೇಳಿದ್ರೆ ಬ್ರಹ್ಮಸೂತ್ರಗಳು ಬರೀ ಸೂತ್ರಗಳಷ್ಟೇ ಅಲ್ಲ, ಅವ್ರ ಪದಗಳು ಕೂಡ. ಪ್ರತಿವಾಕ್ಯಂ ಪ್ರತಿಪದಂ ಅನೇಕಾಕೋತಿ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ. ರಾಯರು ಬರೀತಾರೆ ಪ್ರತಿವಾಕ್ಯಂ ಪ್ರತಿಪದಂ, ಪ್ರತಿ ಪದವು ಕೂಡ ಅರ್ಥದಿಂದ ತುಂಬಿ ತುಳುಕ್ತಾ ಇದೆ ಜಯಸುಧಾ ಅಂತ ರಾಯರು ವರ್ಣನೆ ಮಾಡುತ್ತಾರೆ. ಅದಕ್ಕೆ ಪದ ಅಂದ್ರೆ ಹಾಗೆ ಬ್ರಹ್ಮಸೂತ್ರ ಪದೈಶ್ಚೈವ, ಬ್ರಹ್ಮಸೂತ್ರ ಪ್ರತಿ ಪದದಲ್ಲೂ ಕೂಡ ಏನಿದೆ ಈ ಅರ್ಥ ಬಂದಿದೆ. ಹೇತು ಮಧ್ವೀ ವಿನಿಶ್ಚಿತೈಹಿ. ಮತ್ತು ಬ್ರಹ್ಮಸೂತ್ರ ಯಾಕೆ ರೆಫರ್ ಮಾಡ್ತೀವಿ ಅಂದ್ರೆ ಹೇತು ಮಧ್ವೀಹಿ, ಅಲ್ಲಿ ಆರ್ಗ್ಯುಮೆಂಟ್ ಇದೆ, ಅಲ್ಲಿ ಯುಕ್ತಿ ಕೊಟ್ಟು ಹೇಳಿದ್ದಾರೆ. ಕೋರ್ಟ್ ಸುಮ್ಮನೆ ಡಿಸಿಷನ್ ಕೊಡೋದಿಲ್ಲ. ಏನಂತ ಕೊಡುತ್ತದ? ಎಲ್ಲ ಆಧಾರ ಕೊಟ್ಟೆ, ರೂಲ್ ಕೋರ್ಟ್ ಮಾಡುತ್ತದ. ಈ ರೂಲ್ ಪ್ರಕಾರ ಶಿಕ್ಷೆ ಆಗಬೇಕು, ಈ ರೂಲ್ ಪ್ರಕಾರ ಅವನು ಶಿಕ್ಷಿಸಬಾರದು, ಎಲ್ಲ ಕೋರ್ಟ್ ಮಾಡ್ತಾ ಹೋಗುತ್ತೆ. ಬರೀ ಕೊಟ್ಟರೆ ಜಡ್ಜ್ಮೆಂಟ್ ಅಲ್ಲ ಅದು. ಜಡ್ಜ್ಮೆಂಟ್ ಏನ್ ಮಾಡ್ಬೇಕು ಅಂತ ಫಸ್ಟ್ ಒಂದು ಪ್ರಿಯಾಂಬಲ್ ಎಲ್ಲ ಕೊಟ್ಟು ಕೊನೆಗೆ ಜಡ್ಜ್ಮೆಂಟ್ ಸಬ್ಸ್ಟ್ಯಾನ್ಷಿಯೇಟ್ ಮಾಡಬೇಕು. ಅದಕ್ಕೆ ಬ್ರಹ್ಮಸೂತ್ರಗಳೆಲ್ಲ ಏನವು? ಜಡ್ಜ್ಮೆಂಟ್ಗಳವೆಲ್ಲ. ಹೇತು ಮಧ್ವಿಹಿ ವಿನಿಶ್ಚಿತೈಹಿ, ಕಾರಣ ಸಮೇತವಾಗಿ. ಮತ್ತೆ ಅವನ್ನ ಯಾರು ಡೌಟ್ ಮಾಡಾಗಿಲ್ಲ. ವಿನಿಶ್ಚಿತ ಇಹಿ ನಿರ್ಣಾಯಕ ಸೂತ್ರಗಳು ಬ್ರಹ್ಮಸೂತ್ರಗಳು ಏನಂತ ಕರೀತಾರೆ, ವಿನಿಶ್ಚಿತ. ಇವತ್ತು ಆರ್ಗ್ಯುಮೆಂಟ್ ಲಾಯರ್ ಎಷ್ಟು ಗಟ್ಟಿ ಬೇಕಾದ್ರೆ ಆರ್ಗ್ಯುಮೆಂಟ್ ಮಾಡಲಿ, ಏನಂತಾರೆ ಅದಕ್ಕೆ ಆರ್ಗ್ಯುಮೆಂಟ್ ಅಷ್ಟೇ. ಜಡ್ಜ್ ಒಂದು ಸೆಂಟೆನ್ಸ್ ಹೇಳಿದ್ರೆ ಏನದು? ಜಡ್ಜ್ಮೆಂಟ್ ಅಂತ ಕರೀತಾರೆ. ಸೊ ಬ್ರಹ್ಮಸೂತ್ರ ಏನು ಹೇಳಿದ್ರು ಏನದು? ಜಡ್ಜ್ಮೆಂಟ್ ಅದು. ಮತ್ತೆ ಅದನ್ನ ಯಾರು ಪ್ರಶ್ನೆ ಮಾಡಾಗಿಲ್ಲ. ಅರ್ಥ ಆಯ್ತಾ? ಆ ರೀತಿ ಬ್ರಹ್ಮಸೂತ್ರಗಳ ಸ್ಥಾನ ಒತ್ತಿ ಹೇಳಿದ್ದಾರೆ. ಹುಡುಗರಲ್ಲೇ ಬ್ರಹ್ಮಸೂತ್ರ ಬಿಡಾಗಿಲ್ಲ. ಬರೆದೇ ಹೋದರೆ ಭಾಷ್ಯಕಾರರಾಗೋದಿಲ್ಲ, ಮತನೇ ಆಗೋದಿಲ್ಲ. ಬರೆದು ಬಿಟ್ರೆ ಮತ್ತೆ ಕೆಟ್ಟ ಹೋಗುತ್ತೆ. ಆದ್ರಿಂದ ಏನ್ ಮಾಡ್ಬಿಟ್ರು ಅವರು? ಇದು ಒಂದು ಪ್ರಮಾಣ ಅಂತ ಮಾಡಿದ್ರೆ ಹೊರತು ಇದು ದೊಡ್ಡ ಪ್ರಮಾಣ ಅಂತ ಹೇಳಲಿಲ್ಲ ಅವರು. ಹಾಗೆ ಅಗೇನೆಷ್ಟು ಆಗುತ್ತೆ ಅವ್ರಿಗೆ ಅಂತ ತಪ್ಪಿಸ್ಕೊಂಡ್ರು. ಆಚಾರ್ಯ ಪ್ರತಿಸ್ತಂತೆ ಹೇಳ್ತಾರೆ, ಅತಿ ಶ್ರೇಷ್ಠವಾದ ಶಾಸ್ತ್ರ ಅಂದ್ರೆ ಯಾವುದು? ಬ್ರಹ್ಮಸೂತ್ರಗಳು. ಅದು ಪರವಿದ್ಯಾ ಅಂತ ಹೆಸರು ಬಂತು. ಬ್ರಹ್ಮಸೂತ್ರಾಣಿ, ಅದಕ್ಕೆ ಬ್ರಹ್ಮಸೂತ್ರ ಶಬ್ದಕ್ಕೆ ಏನರ್ಥ ಅಂದ್ರೆ ಶಾರೀರಿಕ ಸೂತ್ರಾಣಿ ಅಂತ ಹೆಸರು. ಅದ್ವೈತರು ಸಾಮಾನ್ಯ ಬ್ರಹ್ಮಸೂತ್ರ ಭಾಷೆ ಅಂತ ಕರೆಯೋದಿಲ್ಲ, ಶಾರೀರಿಕ ಭಾಷೆ ಅಂತಾನೆ ಕರೆಯೋದವ್ರು. ಅಚ್ಚಾ ನಾವು ಒಪ್ತೇವೆ ಅದನ್ನ, ನಾವು ಶಾರೀರಿಕ ನಾವು ಒಪ್ತೇವೆ ಅದನ್ನ. ಆ ಶಾರೀರಿಕ ಅಂತ ಯಾತಕ್ಕೆ ಗಟ್ಟಿ ಬಿಡ್ತಾರೆ ಅಂದ್ರೆ ಜೀವ ಅಂತ ಅರ್ಥ ಮಾಡ್ಬೇಕಾಗಿದೆ ಅವ್ರು. ಶರೀರದೊಳಗೆ ಜೀವ, ಅದಕ್ಕೋಸ್ಕರ ಬ್ರಹ್ಮ ಜೀವ ಒಂದೇ ಅಂತ ಹೇಳೋದಕ್ಕೆ ಅಡ್ವಾಂಟೇಜ್ ಒಳಗೆ ಮಾಡ್ತಾರೆ ಅಷ್ಟೇ. ನಮಗೆ ಅದೇನು ನಂಪರ ಅಂತ ಅರ್ಥ ಹೇಳ್ತಾರೆ ಮುಂದೆ. ಏನ ಶರೀರ ಅಂದ್ರೆ ಶರೀರ, ಶರೀರದೊಳಗಿರೋದೇನು ಶಾರೀರ, ಅವ್ರ ಶಾರೀರ ಕಾ ಬೇರೆ ಇದೆ ಅಲ್ಲಿ ಮುಂದೆ. ಅವ್ರ ಶರೀರ ಶಾರೀರ ಯಾವುದೇ ಮಾಡ್ಕೊಂಡ್ಬಿಟ್ರೆ ಎರಡು ಕೂಡ, ಶರೀರ ದೇಹ, ಶಾರೀರ ದೇಹದೊಳಗಿರೋ ಜೀವ, ಕ ಅವರೊಳಗಿರೋ ಪರಮಾತ್ಮ, ಮೂರು ಬಂತ ಅದ್ರೊಳಗೆ. ಅವ್ರೇನ್ ಮಾಡ್ತಾರೆ? ಒಂದೇ ತೊಳಕ್ ಹೊರಗೆ ಶುರು ಮಾಡ್ತಾರೆ. ಶಾರೀರ ಅವನೇ ಶಾರೀರಕ ಅಂತ ಹೇಳಿಬಿಟ್ಟು ಜೀವನೇ ಬ್ರಹ್ಮ ಅಂತ ಅರ್ಥ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಕ ಅಂದ್ರೆ ಏಕೋನೈಕ ಸವಹ ಕಹ ಕಿಂ, ಕ ಅಂದ್ರೆ ವಿಷ್ಣು ಅಂತ ಅರ್ಥ. ಶರೀರ ದೇಹ, ಶಾರೀರ ಶರೀರದೊಳಗಿರೋ ಜೀವ, ಒಳಗಿರೋ ಕ ಆನಂದಪೂರ್ಣನಾದ ಪರಮಾತ್ಮ. ಆ ಅರ್ಥ ನಾವು ಮಾಡೋದು. ಅರ್ಥ ಆಯ್ತಾ? ಇದನ್ನೆಲ್ಲ ಇಲ್ಲಿ ಜಾಸ್ತಿ ಬರೆದಿಲ್ಲ, ಸುಧಾರದಲ್ಲಿ ಬರೀತಾರೆ. ಶಾರೀರಿಕ ಸೂತ್ರ ಅಂತ ಅರ್ಥ ಇದೆ ಅಂತ ಹೇಳಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬ್ರಹ್ಮಸೂತ್ರಾಣಿ ಶಾರೀರಿಕ ಸೂತ್ರಾಣಿ ಬ್ರಹ್ಮಣ ಸೂಚಕಾನಿ ವಾಕ್ಯಾನಿ ಬ್ರಹ್ಮಸೂತ್ರಾಣಿ. ಸೂತ್ರ ಅಂದ್ರೆ ಏನು? ಬ್ರಹ್ಮಸೂತ್ರಕ್ಕೆ ಲಿಂಕ್ ಕೊಡ್ತಾರೆ ಈಗ. ಸೂತ್ರ ಸೂಚನಾತ್ ಸೂತ್ರ ಮುಚ್ಚತೆ ಅಂತ ಅಲ್ಲಿ ಡಿಫೈನ್ ಮಾಡ್ತಾರೆ. ಸೂಚನೆ ಬ್ರಹ್ಮ ಸೂತ್ರಗಳು ಏನ್ ಮಾಡ್ತಾ ಹೋಗುತ್ತೆ? ಸೂಚನೆ ಮಾಡ್ತಾ ಹೋಗುತ್ತೆ ಏನನ್ನ ಅರ್ಥವನ್ನ. ಅದಕ್ಕೆ ಸೂತ್ರ ಸೂತ್ರ ಅಂತ ಕರೀತಾರೆ. ಬ್ರಹ್ಮಸೂತ್ರಗಳು ಅಂದ್ರೆ ವಿಷ್ಣು ಸೂತ್ರಗಳು, ವಿಷ್ಣು ಸರ್ವೋತ್ತಮತ್ವವನ್ನ ನಿಖರವಾಗಿ ತಿಳಿಸಿಕೊಡತಕ್ಕಂಥ ಸೂತ್ರಗಳು ಅಂತ ಅರ್ಥ. ಅದಕ್ಕೆ ಫಾರ್ಮುಲನ್ನು ಅದನ್ನು ಕಾಪಿ ಮಾಡಿ ಮ್ಯಾಥಮೆಟಿಕ್ಸ್ ಬರಬೇಕು. ಮೊದಲು ಶಾಸ್ತ್ರದಲ್ಲಿ ಬಂತು, ಮೊದಲು ಬಂದು ಬ್ರಹ್ಮಸೂತ್ರ, ಆಮೇಲೆ ಜೈಮಿನಿ ಸೂತ್ರ, ಆಮೇಲೆ ಸೂತ್ರ ದೈವಿಮಾಂಸಾ ಸೂತ್ರಗಳು, ಕೊನೆಗೆ ವ್ಯಾಕರಣ ಸೂತ್ರ ಇತ್ಯಾದಿ ಆ ಸೂತ್ರಗಳು ಬಂತು. ಮೂಲತಃ ಚಾರ್ವಾಕರ ಸೂತ್ರಗಳು ಬರೆದ್ರು ಕೊನೆಗೆ. ಎಲ್ಲಿ ಬಂತದ್ದು? ಚಾರ್ವಾಕ ಸೂತ್ರಗಳು ಬರೆದಾಕ್ಬಿಟ್ಟಿದ್ದಾರೆ. ಎಲ್ಲ ಅನಂತರದ ಇಮಿಟೇಷನ್ ಅಷ್ಟೇ, ಅದು ಒರಿಜಿನಲ್ ಅಲ್ಲ. ಮೂಲತಃ ಸೂತ್ರ ಅಂದರೆ ಬ್ರಹ್ಮಸೂತ್ರಗಳೇ. ಬ್ರಹ್ಮಣ ಸೂಚಕಾನಿ ವಾಕ್ಯಾನಿ ಬ್ರಹ್ಮಸೂತ್ರಾಣಿ ತತಶ್ಚ ಛಂದ ಛಂದಸ ಋಷಿವಾಕ್ಯಾನಾಂಚ ತಥಾತ್ವಾ. ಛಂದಸ್ ಶಬ್ದಕ್ಕೆ ಒಂದರ್ಥ ವೇದಗಳು, ಇನ್ನೊಂದರ್ಥ ಋಷಿಗಳು, ವೇದ ಕಾಣ್ತಕ್ಕಂಥ ಋಷಿಗಳು. ಎಲ್ಲರಿಗೂ ಅರ್ಥನೂ ಇದೇ ಆಗಿದೆ. ಋಷಿಭಿ ಇತ್ಯಾದಿಕಂ ವಾ ಸ್ಯಾದಿತ್ಯದೋ ರೂಢಿಂ ಆಶ್ರಿತ್ಯ ಆಹ ಬ್ರಹ್ಮೇತಿ. ಮಹಾಭೂತಾನಿ ಅಹಂಕಾರೋ ತತಶ್ಚ ಋಷಿ ಛಂದಸಾಂ ಋಷಿವಾಕ್ಯಾನಾಂಚ ತಥಾತ್ವಾತ್. ಭಗವದ್ಗೀತೆ ಹೀಗಿದೆ, ಬ್ರಹ್ಮಸೂತ್ರಗಳು ಹಾಗಿದೆ, ವೇದಗಳು ಹಾಗಿವೆ, ವೇದ ಕಂಡ ಋಷಿಗಳ ಮಾತು ಆಗಿದೆ. ಅದರಿಂದ ಇಷ್ಟೆಲ್ಲ ಆಚಾರ ಹೇಳಿದ ಅರ್ಥ ಎಲ್ಲದಕ್ಕೂ ಸಮ್ಮತವಾದ ಅರ್ಥ. ಭಗವದ್ಗೀತೆ ಎಲ್ಲ ರೆಫರ್ ಮಾಡಿ ಹೇಳ್ತಾ ಇದೆ. ಮಹಾಭೂತಾನಿ ಇಷ್ಟೆಲ್ಲ ಹೇಳಿದ ಮೇಲೆ ಭಗವದ್ಗೀತೆಯಲ್ಲಿ ಬ್ರಹ್ಮಸೂತ್ರ ರೆಫರೆನ್ಸ್ ಬಂದಮೇಲೆ ಅದನ್ನು ಓದಬೇಕು ಅಂತಾಯ್ತು. ವೇದಗಳ ರೆಫರೆನ್ಸ್ ಅದನ್ನು ಓದಬೇಕು ಅಂತಾಯ್ತು. ಆದರೆ ಅವ್ರು ಏನ್ಮಾಡ್ರು, ವೇದಗಳನ್ನ ಅದ್ವೈತಿಗಳು ವಿಶಿಷ್ಟಾದ್ವೈತಿಗಳೆಲ್ಲ ಎರಡು ಭಾಗ ಮಾಡಿದರು. ಏನಂತ? ಕರ್ಮಕಾಂಡ ಜ್ಞಾನಕಾಂಡ ಅಂತ ಮಾಡಿ 99% ಎಲ್ಲ ವೇಸ್ಟ್. ಅದು ಏನದು? ಕರ್ಮಕಾಂಡ. 1% ಅಲ್ಲಿ ಉಳಿದೆಲ್ಲ ಬಿಟ್ಟು ಒಂದು 5 ವಾಕ್ಯ ಮಾತ್ರ ಸತ್ಯ ಅಂತ ಏನೇನು ತಾವೇ ನೋಟ್ಸ್ ಬರ್ಕೊತಾ ಹೊರಟ್ರು. ತಪ್ಪದು. ಅದು ಎಲ್ಲ ವೇದಗಳು ಪ್ರಮಾಣ. ಅದಕ್ಕೆ ಆಚಾರ್ಯರು ವೇದಕ್ಕೂ ಭಾಷ್ಯ ಬರೋದು, ಭಾಷ್ಯನೂ ಬರೋದು. ಉಳಿದವರೆಲ್ಲ ಬರಲಿಲ್ಲ, ಯಾಕೆಂದ್ರೆ ಜ್ಞಾನಕಾಂಡ ಅಂತ ಒಪ್ಪಲೇ ಇಲ್ಲ ಅವರು. ಆದ್ದರಿಂದ ಬರಲಿಕ್ಕೆ ಹೋಗಲೇ ಇಲ್ಲ. ತಪ್ಪದು. ಅದನ್ನು ವೇದ ಜ್ಞಾನಕಾಂಡವೇ ಆಗಿದೆ. ವ್ಯಾವಹಾರಿಕ ಸುಳ್ಳು ಅಂತ ಅರ್ಥ. ವ್ಯಾವಹಾರಿಕ ಅನ್ನೋ ಪದ ಏನು ದೊಡ್ಡ ಪದ ಅಲ್ಲ, ಅದೇನದು? ಡಿಸೆಂಟ್ ಆಗಿ ಸುಳ್ಳು ಅಂತ ಹೇಳಿದ ಲೆಕ್ಕ ಅಷ್ಟೇ. ಅರ್ಥ ಆಯ್ತಾ? ಗೊತ್ತಾಯ್ತಿಲ್ಲ ಆ ಟರ್ಮ್ನ ಹೇಳಿದ್ದು. ಆ ಟರ್ಮ್ನ ಹೇಳಿ ಹುಡುಗರಿಗೆ ಅರ್ಥ ಆಗದಂತೆ ಬೈದಾಗಲಕ್ಕೆ ಅಷ್ಟೇ ಹೊರತು ಅದೇನು ದೊಡ್ಡ ವಿಷಯ ಅಲ್ಲ. ವ್ಯಾವಹಾರಿಕ ಅಂತಷ್ಟು ನಾವು ವ್ಯಾವಹಾರಿಕ ಅರ್ಥ ಬೇರೆ. ಅದಕ್ಕೆ ವ್ಯವಹಾರದಲ್ಲಿ ಹೇಳ್ತೇವೆ ಅಂತ ಅರ್ಥ, ಹೊರತು ಸುಳ್ಳು ಅಂತ ಅರ್ಥ ಅಲ್ಲ. ಅದಕ್ಕೆ ಅವ್ರ ಪ್ರಕಾರ ವ್ಯಾವಹಾರಿಕ ಅಂತ ಬಂದಷ್ಟು ಏನರ್ಥ ಅದು? ಸುಳ್ಳು. ಜಗತ್ತು ವ್ಯಾವಹಾರಿಕ ಸತ್ಯ, ಜಗತ್ತು ಸುಳ್ಳು ಅಂತ ಅರ್ಥ. ಇತ್ಯಾದಿ ತುಂಬಾ ಜನ ವ್ಯಾವಹಾರಿಕ ಅನ್ನೋ ಶಬ್ದನ ಅವರು ಬಳಸಿದ್ ಕೇಳಿದ್ದಾರೆ ಅಂತ ತಿಳ್ಕೊಂಡ್ರೆ ಒಪ್ಪಿದಾರಲ್ಲ ಅವರು ಪಾಪ ಅನ್ನೋ ಭಾವನೆ ಬರ ಮಾಡಿಬಿಟ್ಟಿದ್ದಾರೆ. ಆಕ್ಚುಲಿ ಒಪ್ಪಿಲ್ಲ ಅವರು, ಸುಳ್ಳು ಜನಗಳಿಗೆ ಗೊತ್ತಾಗದಂತೆ ಪದ ಉಪಯೋಗಿಸ್ಬಿಟ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಸರಿಯಾಗಿ ಸುಳ್ಳು ಅಂತ ಹೇಳಿಬಿಟ್ಟಿದ್ರೆ ಅದ್ವೈತ ಜನ ಒಪ್ತಿರಲಿಲ್ಲ. ಅದಕ್ಕೇನು ಮಾಡಿದ್ರು, ವ್ಯಾವಹಾರಿಕ ಅದು ಬೇರೆ ಹೆಸರಿಟ್ಟಿದ್ದಕ್ಕೆ ಜನ ಗೊತ್ತಾಗಲಿಲ್ಲ. ಅದು ಲೇಬಲ್ ಬೇರೆ ಮಾಡಿದ್ರೆ ಹಾಗೋ ಹಾಗೆ ಬ್ರಹ್ಮೇಲಿ ಸುಳ್ಳು ಅಂದ್ರೆ ಯಾರು ಅದನ್ನೇ ಫಾಲೋ ಮಾಡಿರೋದು, ಅವರು ಅದನ್ನೇ ಫಾಲೋ ಮಾಡ್ತಾರೆ. ಬಟ್ ಪೂರ್ತಿ ಅದನ್ನ ಒಪ್ಪ ಪೂರ್ತಿ ಅದು ಅದೇ ಅರ್ಥ ಮಾಡಿಕೊಂಡು ಕೊನೆಗೆ ಅವರು ತಮಾಷೆ ಅಂದರೆ ಅವರು ಪೂರ್ತಿ ಅದ್ವೈತಿಗಳಲ್ಲ, ಅವರು ಅದ್ವೈತಿಗಳು ಖಂಡನೆ ಮಾಡ್ತಾರೆ. ಜೊತೆಗೆ ಅವ್ರ ಅದ್ವೈತ ಅವ್ರ ಹೆಸರೇಳೆ ಒಪ್ಪೋದಿಲ್ಲ, ಅವರು ಕೆಲವು ಕಡೆ ಹೋಗ್ತಾರೆ, ಕೆಲವು ಕಡೆ ಒಪ್ಪೋದಿಲ್ಲ ಅಂತೇಳಿ. ವಿವೇಕಾನಂದ ಡಿಸ್ಕೋರ್ಸಸ್ ಪುಸ್ತಕ ಪ್ರಿಂಟ್ ಆಗಿದೆ, ಓದಿದ್ರೊಳಗೆ ಶಂಕರಾಚಾರ್ಯ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ ಓಪನ್ ಆಗಿ, ಗೊತ್ತಾಯ್ತಾ? ವಿವೇಕಾಶ್ಗಳು ಹೇಳ್ತಾರೆ, ಆಚಾರ ಓದಿಲ್ಲ ಅವರು. ಕಾರಣ ನಮ್ಮ ಗ್ರಂಥಗಳು ಪ್ರಕಾಶನಕ್ಕೆ ಬರಲಿಲ್ಲ, ಅದರಿಂದಾಗಿ ಓದಲಿಲ್ಲ. ನಮ್ಮ ಗ್ರಂಥಗಳನ್ನ ಭಾರಿ ಮಡಿ ಮಡಿ ಇಟ್ಕೊಂಡಿದ್ದಕ್ಕೆ ಏನಾಯ್ತು ಅಂದರೆ ಅದು ಉಡ್ದವ್ರಿಗೆ ಏನು ಗೊತ್ತಾಗದೇನೆ ಮತ್ತು ಸಿದ್ಧಾಂತ ಇದೆ ಅಂತಾನೆ ಗೊತ್ತಾಗಲಿಲ್ಲ ಜನಗಳಿಗೆ. ಒಬ್ಬ ಪ್ರೊಫೆಸರ್ ಎಂ ಹಿರಿಯಣ್ಣ ಅಂತೇಳಿ ಔಟ್ಲೈನ್ಸ್ ಆಫ್ ಇಂಡಿಯಾ ಇಂಡಿಯನ್ ಫಿಲಾಸ್ ಪುಸ್ತಕ ಬರೆದಾಗ ಅದು ಭಾರಿ ಒಳ್ಳೆ ಪುಸ್ತಕ ಬರೆದಿತ್ತು, ಆದರೆ ಅದು ಮತ್ತು ಸಿದ್ಧಾಂತ ಹೆಸರೇ ಇಲ್ಲ ಅದರೊಳಗೆ. ಹಾಗೆ ತುಂಬ ಜನ ಆಕ್ಷೇಪಣೆ ಮಾಡಿದರು. ಅವರು ಅದ್ವೈತಿಗಳು ಬರೆದವರು, ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದವರು ಸಂಸ್ಕೃತಕ್ಕೇನೆ. ಆಗ ಅವ್ರು ಹೇಳಿದರು ಮತ್ತು ಬರೀಬಾರ್ದು, ನಾನೇನು ಇರಲಿಲ್ಲ, ಬರಲಿಕ್ಕೆ ಭಾರಿ ಪ್ರಯತ್ನ ಪಟ್ಟೆ, ಒಂದು ಪುಸ್ತಕನೂ ಸಿಗಲಿಲ್ಲ. ಸರ್ವಮೂಲ ಪಿಂಟ ಸಿಗ್ತಿರಲಿಲ್ಲ, ಆಗ ಗೊತ್ತಾಯ್ತಾ ನಿಮಗೆ, ಸರ್ವ ಪುಸ್ತಕ ಎಲ್ಲೋ ಸಿಕ್ಕಿದ್ರು ಹೊರಗೆ ಕೊಡ್ತಿದ್ದಿಲ್ಲ, ಅವರವರ ಮಡಿಯಲ್ಲಿ ಇಟ್ಕೊಂಡಿದ್ದು ಮಾರಿ ನಾನು ನೋಡೋಕೆ ಕೊಡ್ತಿರಲಿಲ್ಲ. ನಾನು ತುಂಬ ಪಂಡಿತನ ಕನ್ಸಲ್ಟ್ ಮಾಡಿದೆ, ನನಗೆ ಯಾರೂ ಹೇಳಲಿಲ್ಲ, ಅದಕ್ಕೆ ನಾನು ಬಿಟ್ಟಿದ್ದೇನೆ ಹೊರತು ಅವ್ರಿಗೆ ಅಗೌರವ ಅಂತ ತಿಳ್ಕೊಬೇಡಿ ಅಂತ ಹೇಳಿದರು. ಅಗೌರವ ಅಂತ ಹೇಳಿದ್ರೆ ನನಗೆ ಸಿಗಲೇ ಇಲ್ಲ. ಆದ್ದರಿಂದ ತುಂಬ ಜನಗಳು ಒಂದು ಪ್ರಶ್ನೆ ಇದೆ, ಬೇರೆಯವರ ಇತ್ತೀಚೆಗೆ ತುಂಬ ಜನಗಳೆಲ್ಲ ಮಧ್ವ ಸಿದ್ಧಾಂತನ ಕೋಟ್ ಮಾಡಲಿಲ್ಲ ಬೇರೆಯವರು, ಅವ್ರಿಗೆ ಪುಸ್ತಕನೇ ಸಿಗಲಿಲ್ಲ. ಆ ರೀತಿ ಆಯಿತು. ಅದಕ್ಕೆ ನಾವು ಬಡಿ ಹೇಗಿಟ್ಕೋಬೇಕು ಅಂದರೆ ಆಚಾರ ಬರೆದಿರೋದೇ ಹಾಗೆ, ಉಳಿದವರಿಗೆ ಎಷ್ಟಾಗಬೇಕು ಅಷ್ಟೇ ಅರ್ಥ ಆಗುತ್ತೆ, ಪೂರ್ತಿ ಅರ್ಥ ಆಗೋದಿಲ್ಲ. ಆ ರೀತಿಯೇ ಬರೆದಿರೋದು ಅವರು, ಟೀಕೆ ಇಲ್ದವ್ರು ಅರ್ಥನೇ ಆಗೋದಿಲ್ಲ. ಅದಕ್ಕೆ ನಾವು ಮಡಿ ಆಚಾರ ಮಡಿ ಇಟ್ಬಿಟ್ಟಿದ್ದಾರೆ ಆಗಲಿ, ಅದನ್ನು ಎಲ್ಲೇ ಹೋದ್ರೂ ಏನಾಗೋದಿಲ್ಲ. ಅದು ಸಾಲಿಗ್ರಾಮ ಮೈಲಿಗಿಲ್ಲ ಅಂತಾರಲ್ಲ ಹಾಗೆ, ಮುಟ್ಟಿದವರಿಗೆ ಶಾಕ್ ಹೊಡಿಬೋದೆ ಹೊರತು ಅದಕ್ಕೇನು ಮೈಲಿಗೆ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಆ ಪ್ರಸಂಗ ಬಂದಾಗ ತಗೋ ಪುಸ್ತಕ ತಗೋ ಇಟ್ಕೋ, ರೆಫರ್ ಮಾಡು, ನೀನು ತಿಳಿದಷ್ಟು ಬರೀ ಅಷ್ಟೇ. ಎಸ್ ಎನ್ ದಾಸಗುಪ್ತ ಅಂತ ಒಬ್ಬರಿಗೆ ಅಷ್ಟೊತ್ತಿ ಸ್ವಲ್ಪ ಪ್ರಚಾರಕ್ಕೆ ಬಂದಾಗ ಸ್ವಲ್ಪ ಸ್ವಲ್ಪ ಮೊದಲು ಇಂಗ್ಲೀಷ್ ಬರೋದು ನಮ್ಮವರಲ್ಲ, ಬೇರೆಯವರು ವಸು ಅಂತ ಒಬ್ಬ ಇದರೊಳಗೆ ಬಂಗಾಲಿನಿಂದ ಶ್ರೀಶ್ಚಂದ್ರ ವಸು ಅಂತ ಹೇಳಿ ಆತ ಇಂಗ್ಲೀಷ್ ಬಹಳಷ್ಟು ಭವಿಷ್ಯತ್ತಲ್ಲ ಚರ್ಚೆಟ್ ಮಾಡಿದ್ದು. ಅದು ಅಲ್ಲಿಯವರೇ ವ್ಯಕ್ತಿ, ಇಲ್ಲಿ ವ್ಯಕ್ತಿ ಅಲ್ಲೇ ಇಲ್ಲ. ಅವ್ರು ಯಾರು ಟೀಕಾ ಸಮೇತ ಅರ್ಥ ಹಾಗೆ ಅರ್ಥ ಮಾಡ್ಕೊಂಡಿದ್ದು, ಅಷ್ಟನ್ನು ಮಾತ್ರ ಓದಿದ್ದು ದಾಸಗುಪ್ತ ಅವರೆಲ್ಲ. ಅದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸಂಸ್ಕೃತ ಪ್ರೊಫೆಸರು, ಅದು ಓದಿಬಿಟ್ಟು ಆ ನಾಲ್ಕು ವಾಲ್ಯೂಮ್ ಬರೋದು ಅದು ಬರೀತಾರೆ. ಫಸ್ಟು ಒಂದು ಎರಡು ಮೂರು ವಾಲ್ಯೂ ಆಯಿತು, ಅದು ಬೇರೆ ಚಾರ್ವಾಕ ಬರ್ತದಿಂದ ಅಲ್ಲಿವರೆಗೂ ಬಂದರು. ಮಧ್ವ ಸಿದ್ಧಾಂತ ಬರಿಬೇಕಾಯ್ತು, ಆಗ ಬರೀತಾರೆ ಪ್ರಿಫೇಸ್ನಲ್ಲಿ. ನಾನು ಬೆರಲಕ್ಕೆದ್ದು ಶುರು ಮಾಡಿ ಇದು ಒಂದು ಸಿದ್ಧಾಂತ ಅಂತ ಬೆರಲಕ್ಕೆ ಹೊರಟೆ, ಓದ್ತಾ ಓದ್ತಾ ನನಗೆ ಅರ್ಥ ಆಯಿತು ಇದೇ ಸಿದ್ಧಾಂತ ಅಂತ ಅರ್ಥ ಆಯಿತು ಅಂತ ಹೇಳಿದ್ದ. ನನಗೆ ಓದ್ತಾ ಓದ್ತಾ ಅರ್ಥ ಆಯಿತು, ನನಗೆ ಇದು ಇಷ್ಟು ಬಿದ್ದ ಅಂತ ಗೊತ್ತೇ ಇರಲಿಲ್ಲ. ಅದೇನು ಸಮಸ್ಯೆ ಅಂದರೆ ಟೀಕಾ ಓದಿಲ್ಲ, ಅದು ಟೀಕಾ ಓದಿದ್ದು ಸ್ವಲ್ಪ ಬರೀ ಮಧ್ಯಸಿಂದ ಸ್ವಲ್ಪ ಅರ್ಥ ಮಾಡಿಕೊಂಡಿದ್ದಕ್ಕೆ ಫುಲ್ ಟೀಕಾ ಸಮೇತ ಓದಿಬಿಟ್ಟು ಭಾರಿ ಇದಾಗ್ತದೆ. ಅದಕ್ಕೆ ಅದು ಬರೀತಿರೋದು ಮಧ್ವಾಚಾರ ಸಿದ್ಧಾಂತ ಅಂದರೆ ಅನ್ನೋನ್ ಟು ದಿ ವರ್ಲ್ಡ್ ಅಂತ ಹೇಳ್ತಾನೆ, ಜಗತ್ತಿಗೆ ಗೊತ್ತೇ ಇರಲಿಲ್ಲ ಅಂತ ಸಿದ್ಧಾಂತ ಆಚಾರ ಹೇಳಿದ್ದಾರೆ. ಇದ್ರ ಬತ್ತು ಅಂತ ಹೇಳ್ತಾರೆ ತನ್ನ ಪ್ರಿಫೇಸ್ರೆ ನಾಲ್ಕನೇ ವಾಲಿಂದ ಫಸ್ಟ್ ಓದಿಬಿಟ್ರೆ ವೆರಿ ಕ್ಲಿಯರ್. ಆಗ ನಮಗೆ ಉಳಿದವ್ರ ಬದಲಿಂದ ಗೊತ್ತಿಗೆ ಎಷ್ಟು ಅನುಕೂಲ ಆಗ್ತಿತ್ತು. ನಮ್ಮ ಜನಕ್ಕೆ ಅದೇನಾಯಿತು, ಇದನ್ನು ಓದೋದಿಲ್ಲ ಅದನ್ನು ಓದೋದಿಲ್ಲ ಅಂತ ಬಿಟ್ಬಿಡ್ತಾರೆ. ಇದು ಆಧುನಿಕರಿಗೆ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ವ್ಯಾಸರಾಜನು ಭಾರಿ ಹೊಗಿಡ್ತಾರೆ, ಜಯತೀರ್ಥನ ಹೊಗಿಡ್ತಾರೆ, ಪೂರ್ತಿ ಓದ್ದೆ ಸ್ವಲ್ಪ ಓದಿ ಹೊಗಿಡ್ತಾರೆ. ಮತ್ತೆ ಮತ್ತೆ ಉಳಿದ್ರು ಸಿಕ್ಕರು ಮಧ್ವಾಚಾರ ಸಿಕ್ಕರು ಸಿಕ್ಕರಿಸಿ ಅಲ್ಲ ಅಂತ ಹೇಳ್ಬಿಡ್ತಾರೆ. ಬರೀ ಮಧ್ವಾಚಾರ ಶಿಷ್ಯರು ಏನು ಬರೀತಾರೆ ಆ ಕ್ವಾಲಿಟಿ ರೇಟಿಂಗ್ ಬೇರೆ ಹೊಡೆದಿಲ್ಲ ಅಂತ ಹೇಳ್ತಾರೆ. ಅವ್ರು ಓದಿದ್ದಕ್ಕೇನೆ ಅಷ್ಟು ಓದಿಕ್ಕೆ ಸಂತೋಷ ಪಡ್ತಾರೆ. ಜನ ಓದೋದಿಲ್ಲ ಆದರೆ ಆಚಾರ ಮಹಿಮೆ ಗೊತ್ತಾಗೋದಿಲ್ಲ. ಸರಿಯಾಗಿ ಓದಿಬಿಟ್ಟು ನಮ್ಮನ್ನು ಬೇರೆ ಓದಿಬಿಟ್ಟು ಅದನ್ನು ಹೋಗ್ತಾ ಕೂತಿರ್ತಾರೆ, ಎಲ್ಲೆಲ್ಲ ಹೋಗ್ತಿರ್ತಾರೆ ಅದೇ ಭಾರಿ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ನಿಮಗೆ ಗೊತ್ತಿಲ್ಲ ಎಷ್ಟೋ ಕಡೆಗೆ ಆಶ್ರಮದಲ್ಲಿರೋ ಭಾಳ ಜನ ಮಾಧ್ವರವರು, ಬೇಸಿಕಲಿ ಮಾಧ್ವರು, ಅಲ್ಲಿ ಕನ್ನೋಟಕ್ಕೆ ಆ ಕಡೆ ಹೋಗಿಬಿಟ್ಟಿದ್ದ. ಆ ಕಡೆಯಿಂದ ಈ ಕಡೆ ಬರಬೇಕು, ನಾವು ಈ ಕಡೆಯಿಂದ ಆ ಕಡೆ ಹೋಗಿದ್ದಾರೆ. ಯಾಕೆಂದ್ರೆ ಎರಡು ಕಾರಣ, ಒಂದು ಅವ್ರ ತಿಳುವಳಿಕೆ ಇಲ್ಲ, ಒಂದು ನಾವು ಸರಿಯಾಗಿ ಹೇಳಿಲ್ಲ, ಇನ್ನೊಂದು ಕಾಲಕಾಲಕ್ಕೆ ಸರಿಯಾಗಿ ಹೇಳ್ತಾ ಇದ್ರೆ ತಲೆಯಲ್ಲಿ ಕೂತಿರುತ್ತೆ ಹೋಗೋದಿಲ್ಲ. ಅವ್ರು ಹೋಗ್ತಾರ ಬಿಡ್ತಾರ ಕಿವಿಯಲ್ಲಿ ಹಾಕ್ತಾ ಇರಬೇಕು ಅದನ್ನು. ಆಗ ಏನಾಗುತ್ತೆ, ಅವರಿಗೆ ಒಂದು ಸಿದ್ಧಾಂತ ಒಂದಿದೆ, ಆಗ ಗಮನ ಬಂದು ಓದ್ಲಿಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲ ಯಾತಕ್ಕೆ ಹೇಳಿದ್ದು, ಇಷ್ಟರ ಮಟ್ಟಿಗೆ ಪೂರ್ತಿ ಕಡಿಮೆ ಪ್ರಚಾರ ಕೊಟ್ಟು ಕೊಟ್ಟು ಹಾಗಾಗಿರೋದು. ಅದು ಸರಿಯಾಗಿ ಓದಬೇಕು, ಸರಿಯಾಗಿ ಓದೋದು ಅರ್ಥ ಆಗೇ ಆಗುತ್ತೆ. ಅದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡಬೇಕಷ್ಟೆ. ಯೋಗ್ಯತೆ ಇಲ್ಲದವ್ರು ಯಾರಿಗೂ ತಿಳಿಯೋದೇ ಇಲ್ಲ, ಸ್ವರೂಪಯೋಗ್ಯತೆ ಬೇಕೇ ಬೇಕು, ತಿಳಿಯೋಕ್ಕೆ ಇವೆಲ್ಲ ಉಪಯೋಗ ಆಗುತ್ತೆ. ಹೌದಾ, ಎಲ್ಲ ಉಳಿದವರೆಲ್ಲ ಹೇಳ್ತಾರೆ ಆ ಮಾತನ್ನ, ಮಹಾಭೂತಾನಿ ಅಹಂಕಾರೋ. ಅದೇ ತಪ್ಪು ಹೇಳಿದ್ನಲ್ಲ, ಜ್ಞಾನಕಾಂಡ ಕರ್ಮಕಾಂಡ, ಜ್ಞಾನಕಾಂಡದಲ್ಲಿ ಉಪನಿಷತ್ತುಗಳು, ಅದರಲ್ಲಿ ಎಲ್ಲ ಅಲ್ಲ, ಒಂದು 12-20 ಅದರಲ್ಲಿ ಕೆಲವು ವಾಕ್ಯಗಳು ಮಾತ್ರ, ಅದರಲ್ಲಿ ಉಳಿದು 5 ಅದು ಡೈರೆಕ್ಟ್ ಅದು ಇಂಡೈರೆಕ್ಟ್ ಮೀನಿಂಗ್. ಮತ್ತೆ ಇದು ಶಾಸ್ತ್ರ ಅಂತ ಕರೀತಾರೆ ಇದಕ್ಕೆ. ಈ ರೀತಿ ಮಾಡಿ ವೇದ ಒಪ್ಪಿದ ಹಾಗೆ ಮಾಡಿದರೆ ಹೊರತು ಒಪ್ಪಲಿಲ್ಲ ವೇದಗಳನ್ನು. ಒಪ್ಪಿದ ಹಾಗೆ ಮಾಡಿ ಮಾತು ಕೇಳ್ತೇನೆ, ಅರ್ಥ ಹೀಗೆ ಮಾಡ್ತೇನೆ, ಏನಾಯ್ತು ಅಲ್ಲಿಗೀಗ ತಮ್ಮರ್ಥ ಹೇಳದೆ ಆಯ್ತು ಕೊನೆಗೆ. ನಿಮ್ಮ ಮಾತು ಒಪ್ತೇನೆ ಅರ್ಥ ನಂದು ಮಾಡ್ತೇನೆ ಅಂದ್ರೆ ಅದು ಅರ್ಥ ಒಪ್ಪದಾಗೆ ತೆರಳಿದಾನ ಅವರು ಒಪ್ಲೇ ಇಲ್ಲ ಜನಕ್ಕೆ ಅದೆಲ್ಲ ಗೊತ್ತಾಗ್ಲಿಲ್ಲ. ವೇದ ಒಪ್ತಾರಲ್ಲ ಈ ವಾದ ಶುರುವಾಯ್ತು. ವೇದ ಒಪ್ತಾರಲ್ಲ ಅದ್ರಿಂದ ಅವ್ರನ್ನ ಬೈಬಾರದು. ಬೈಯೋದು ಬೇರೆ ಖಂಡನೆ ಬೇರೆ, ಖಂಡನೆ ವಿಮರ್ಶೆ ಮಾಡಲೇಬೇಕಾಗತ್ತೆ. ಮಹಾಭೂತಾನಿ ಅಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈ ಕಂಚ ಪಂಚಚೇಂದ್ರಿಯ ಗೋಚರಾಹ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಸ್ತೇತನಾಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರ ಮುದಾಹೃತಂ. ಈಗ ಕ್ಷೇತ್ರ ಮೂಲ ಜಡ ಪ್ರಕೃತಿ, ಅವರೇನ್ ತಿಳ್ಕೊಂಡ್ರು ಗೊತ್ತಾ? ಕ್ಷೇತ್ರ ಅಂದ್ರೆ ದೇಹ, ಇದಂ ಶರೀರಂ ಕೌಂತೇಯ. ದೇಹ ತಿಳ್ಕೊಂಡವನು ಬ್ರಹ್ಮ, ನಮ್ಮ ದೇಹ ನಮಗೆ ಗೊತ್ತಿದೆ, ನಾವೆಲ್ಲ ಬ್ರಹ್ಮ. ಈ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ರು ಕ್ಷೇತ್ರ ಶಬ್ದಕ್ಕೆ ಇದೆಲ್ಲ ಅರ್ಥ. ಕ್ಷೇತ್ರ ಅಂದ್ರೆ ಇಡೀ ಜಗತ್ತನ್ನು ಏನಂತಾರೆ? ಕ್ಷೇತ್ರ ಅಂತ ಕರೀತಾರೆ. ಇಡೀ ಜಗತ್ತು ಗೊತ್ತಿರೋದು ಯಾರಿಗೆ? ಪರಮಾತ್ಮನೇ. ಹೋಗಲಿ, ನಮ್ಮ ದೇಹನೇ ಕ್ಷೇತ್ರ ಅಂತ ಇಟ್ಕೊಂಬೋಣ. ನಮಗೆ ಗೊತ್ತಾ ಅದು ಗೊತ್ತೇ? ಡಾಕ್ಟ್ರೇ ಏನೋ ಆಗಿದೆ ಅಂತ ಯಾಕೆ ಹೋಗ್ತಿದ್ದಾಗಿದ್ರೆ? ನಮ್ಮ ಶರೀರ ನಮಗೆ ಗೊತ್ತಿಲ್ಲ ಅಂಬುದು, ಅದಕ್ಕೆ ನಮ್ಮ ಶರೀರ ಪಿಂಡಾಂಡ ಅಂತ ಕರೀತಾರೆ. ಅದು ಬ್ರಹ್ಮಾಂಡ ನಮಗೆ ಯಾಕೆ ಗೊತ್ತಿಲ್ವೋ, ಪಿಂಡಾಂಡ ನಮಗೆ ಗೊತ್ತಿಲ್ಲ. ಅರ್ಥಾಯ್ತಾ? ಪಿಂಡಾಂಡ ಎಷ್ಟು ಸೂಕ್ಷ್ಮ ಅಂದ್ರೆ ಇವತ್ತಿಗೂ ದೇಹ ಪೂರ್ತಿ ಅರ್ಥ ಹೇಳಕ್ ಬರೋದಿಲ್ಲ. ಸಂಶೋಧನೆ ಹೊಸ 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 ಇರೋನ್ ಶಕ್ತಿ ಇರತ್ತ ದೇಹದಲ್ಲಿ ಎಲ್ಲ ಇದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅನ್ನೋನ್ ಅಂತ ಹೇಳಲೇಬೇಕು ಅವ್ರು, ಅಷ್ಟು ಮ್ಯಾಜಿಕ್ ಅದು. ಸೊ ದೇಹ ಒಪ್ಪಿಗೋದ್ರು ಕೂಡ ಕ್ಷೇತ್ರ ಅಂತ ಹೇಳಿ ಜೀವ ಪರಮಾತ್ಮನಲ್ಲ. ಜಗತ್ತಂತೂ ಕ್ಷೇತ್ರ, ಅದನ್ನು ಜೀವ ತಿಳ್ಕೊಂಡಿಲ್ಲ, ಅದೂ ಅಲ್ಲ. ಅಂದ್ರೆ ಜೀವ ಐಕ್ಯ ಬ್ರಹ್ಮ ಐಕ್ಯ ಪ್ರಶ್ನೆನೆ ಬರೋದಿಲ್ಲ ಇಲ್ಲಿ. ಆ ರೀತಿ ಮಾಡ್ಕೊಂಡಿದ್ದ. ಅದ್ರ ವಿಕಾರ ಯಾವುದು, ಏನ್ ಹುಟ್ಟಿ ಬಂತು ಅಂದ್ರೆ ಮಹಾಭೂತಾನಿ ಅಹಂಕಾರ. ಮಹಾಭೂತಗಳು ಅಂದ್ರೆ ಯಾವುದು? ಪೃಥ್ವಿ ಅಪ್ತೇಜ ವಾಯು ಆಕಾಶ ಪಂಚ ಮಹಾಭೂತಗಳು. ಬುದ್ಧಿ ಅಹಂಕಾರ ಬುದ್ಧಿ ಅವ್ಯಕ್ತಮೇವ ಚ ಅವ್ಯಕ್ತ ತತ್ವ, ಬುದ್ಧಿ ತತ್ವ, ಅಹಂಕಾರ ತತ್ವ. ಇಂದ್ರಿಯಾಣಿ ದಶೈಕಂಚ, ಇಂದ್ರಿಯಾಣಿ ಎಷ್ಟು? ದಶ ಏಕಂಚ 11, ದಶ ಪ್ಲಸ್ ಏಕ ಏಕಾದಶ ದಶ ಏಕ. ಎಸ್ ಪಂಚಚ ಇಂದ್ರಿಯ ಗೋಚರ. ಇಂದ್ರಿಯ ಗೋಚರ ಅಂದ್ರೇನು? ಇಂದ್ರಿಯ ವಿಷಯಗಳು. ಇಂದ್ರಿಯ ವಿಷಯಗಳು ಎಷ್ಟು? 5. ಯಾವ್ದಾದ್ರದು? ರೂಪ ರಸ ಸ್ಪರ್ಶ ಗಂಧ. ಎಷ್ಟು ಬಂತೀಗ? ಮಹಾಭೂತಗಳು 5, ಅಹಂಕಾರ 6, ಬುದ್ಧಿ 7, ಅವ್ಯಕ್ತ 8, ಇಂದ್ರಿಯಾಣಿ 11. ಎಷ್ಟಾಯ್ತು? 11 8 19 ಪ್ಲಸ್ ಪಂಚಚೇಂದ್ರಿಯ ಗೋಚರ ಎಷ್ಟಾಯ್ತು? 24. 24 ತತ್ವ ಆಯ್ತು. 24 ತತ್ವಗಳು ಮೂಲ ಜಡ ಪ್ರಕೃತಿಯ ವಿಕಾರಗಳು. ವಿಕಾರ ಅಂದ್ರೇನು? ಕುರೂಪ ಅಂತ ಅರ್ಥ ಅಲ್ಲ ವಿಕಾರ ಅಂದ್ರೆ, ಅದರಿಂದ ಪರಿಣಾಮ ಹೊಂದಿ ಬಂದಿರೋ ಅಂತ ಅರ್ಥ. ಹಾಲು ಇದೆ ಮೊಸರು, ಅದರ ವಿಕಾರ ಅಂದ್ರೆ ಟ್ರಾನ್ಸ್ಫಾರ್ಮ್ ಆಗಿ ಹಾಲು ಮೊಸರಾಗಿದೆ ಅಂತ ಅರ್ಥ. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತ ಚೇತನಾಧೃತಿ. ಇದ್ರ ಎಫೆಕ್ಟ್ ಇನ್ನೇನು ಸೇರಿಕೊಂಡಿದೆ? ಇಚ್ಛಾ ದ್ವೇಷ ಸುಖ ದುಃಖ ಸಂಘಾತ ಅಂದ್ರೆ ಪರಸ್ಪರ ಮೇಳನ, ಚೇತನ ಧೃತಿ, ಇವಿಷ್ಟು ಸೇರೇನಂತ ಕರೀತಾರೆ ಕ್ಷೇತ್ರ ಅಂತ ಕರೀತಾರೆ. ಅದೆಷ್ಟು ಇನ್ನು ತುಂಬಾ ಇದೆ. ಸಮಾಸೇನ ಕನ್ಸೈಸ್ ಆಗಿ ಹೇಳಿದಾಗ ಇಷ್ಟ ಆಯ್ತು. ಸವಿಕಾರ ಬುಧಾಹೃತಂ ಇಚ್ಛಾದಯೋ ವಿಕಾರಾಹ, ಇವೆಲ್ಲವೂ ವಿಕಾರಗಳೇ. ಪ್ರಮೇಯ ದೀಪಿಕಾದಲ್ಲಿ ಬುದ್ಧಿ ಇತ್ಯಾದಿ ಇತಿ ಅನುಕ್ರಮ್ಯ ಏತತ್ ಮಹಾಭೂತಾರಿ ಇತ್ಯನುಕ್ರಮ್ಯ ಏತತ್ ಕ್ಷೇತ್ರ ಸಮಾಸೇನ ಸವಿಕಾರ ಮುದಾಹೃತಂ ಇತಿ ಉಕ್ತಂ. ತತ್ರ ನ ಜ್ಞಾಯತೆ ಕಿಂ ಕ್ಷೇತ್ರಂ ಕೇಚ ತದ್ವಿಕಾರಾಹ ಇತ್ಯತಃ ಇಚ್ಛಾದಯ ಇತಿ ಪೂರ್ವಂ ಕ್ಷೇತ್ರಮಿತಿ ಭಾವ. ಮುಂದೆ ಹೇಳಿದ್ದು ಕ್ಷೇತ್ರ, ಕ್ಷೇತ್ರದ ವಿಕಾರ ಎಲ್ಲ ಸೇರಿನೇ ಕ್ಷೇತ್ರ. ಇಷ್ಟು ಹೇಳಿ ಇದಿಷ್ಟು ಕೂಡ ಏನಾಯ್ತು? ಕ್ಷೇತ್ರ ಕ್ಷೇತ್ರಜ್ಞ ಎರಡು ಹೇಳಿದಾಗಾಯ್ತು. ಇನ್ನು ಕ್ಲಿಯರ್ ಆಗಿ ಮುಂದೆ ಬರುತ್ತೆ ಕ್ಷೇತ್ರಜ್ಞ ಯಾರು ಅಂತ ಹೇಳ್ತಾನೆ. ಒಂದು ಮಾತು ಹೇಳಿದ್ದಾನೆ, ಕ್ಷೇತ್ರಜ್ಞ ಅಹಮೇವಾತ್ರ ಅಂತ ಹೇಳಿದ್ದಾನೆ. ಕ್ಷೇತ್ರ ಕ್ಷೇತ್ರಜ್ಞ ಎರಡಾಯ್ತು. ಈಗ ಮುಂದೆ ಜ್ಞಾನ ಜ್ಞೇಯ ಪ್ರಕೃತಿ ಪುರುಷ ಹೇಳಬೇಕು. ಜ್ಞಾನ ಶಬ್ದಕ್ಕೆ ಏನರ್ಥ ಹೇಳಿದ್ರು? ಜ್ಞಾನ ಸಾಧನ. ಜ್ಞಾನ ಸಾಧನ ಯಾವುದು ಅಂದ್ರೆ ಹೇಳ್ತಾರೆ, ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಶಾಂತಿ ಆರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅವ್ಯಾಸಕ್ತಿ ಅನಭಿಷ್ವಂಗ ಪುತ್ರಧಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟ ಉಪಪತ್ತಿಷು ಮಯಿ ಚ ಅನ ಇದಿಷ್ಟು ಕೂಡ ಏನಾಯ್ತು? ಮಯಿ ಚ ಅನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತದ್ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯತತೋನ್ಯಥ. ಇಷ್ಟು ಕೂಡ ಏನಂತ ಜ್ಞಾನ ಸಾಧನಗಳು ಅಂತ ಹೇಳ್ತಾರೆ. 20 20 ಹೇಳಿರೋದು, ಅದಕ್ಕೆ 20 ಪ್ರೋಗ್ರಾಮ್ ಅಂತ ಹೇಳ್ತಿದ್ರಲ್ಲ. ಇದು 20 ಸ್ಪಿರಿಚುವಲ್ ಪ್ರೋಗ್ರಾಮ್ ಅಂದ್ರೆ 20 20 ಏನಾಗುತ್ತೆ ಅಲ್ಲಿಗೆ? ಆ ಎಮರ್ಜೆನ್ಸಿ ಕಾಲಕ್ಕೆ ಹಾಕಿದ್ದು 20 ಪ್ರೋಗ್ರಾಮ್, ಅದು ಹೆಸರು ಹೋಯ್ತು. ಈಗ ಆಗಿನ ಕಾಲಕ್ಕೆ ಈ ಇಪ್ಪತ್ತಿದ್ದು ಯಾವಾಗ ಅದು ಇದ್ದು ಹೋಯ್ತದೋ, ಇದು ಯಾವಾಗಲಿರ್ತಕ್ಕಂಥ ಇಪ್ಪತ್ತು ಅಂದರೆ ಇದು. ಇಪ್ಪತ್ತಿದ್ದವರಿಗೆ ಏನು ಬರುತ್ತೆ? ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ. ಇಷ್ಟು ಇಪ್ಪತ್ತು ಇದ್ದರೆ ಅಪರೋಕ್ಷ ಜ್ಞಾನ, ಜ್ಞಾನ ಸಾಧನ ಅಂತ ಎಲ್ಲಿ ಕರೀತಾರೋ ಅದಕ್ಕೆ ಅಪರೋಕ್ಷ ಜ್ಞಾನ ಸಾಧನ ಅಂತ ಅರ್ಥ. ಅಪರೋಕ್ಷ ಜ್ಞಾನ ಸಾಧನಕ್ಕೆ ಇಪ್ಪತ್ತು ಧರ್ಮಗಳಿವೆ ಅಂತ ಹೇಳ್ತಾರೆ. ಅದಿಷ್ಟು ಕೂಡ ನಾಳೆ ಹೇಳ್ತಾ ಏನಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನೊಂದು ಇದೆ ಅದಕ್ಕೆ, ಇದು ಮತ್ತು ಗೀತಾ ತಾತ್ಪರ್ಯ ಎರಡು ಇಟ್ಟು ಆಮೇಲೆ ರಾಯರು ಎಲ್ಲ ಸೇರಿಸಿ ಅವ್ರು ಬರ್ತೀವಿ. ವಿದ್ಯಾರ್ಥಿ ರಾಯರು ಪೂರ್ತಿ ಒಂದಲ್ಲೇ ಬರೀತಾರೆ, ಬರೀ ಗೀತಾ ಭಾಷ್ಯಾದಿಯ ತಾತ್ಪರ್ಯ ಒಂದು ಭಾಗ ಮಾತ್ರ ತಿಳಿಯುತ್ತೆ, ಲೇಷತ ಅಂತ ಹೇಳಿಬಿಟ್ಟಿದ್ದಾರೆ, ಅದನ್ನು ಸೇರಿಸಿಕೊಂಡ ಪೂರ್ತಿ ತಿಳಿಯುತ್ತೆ. ಅದು ಪೂರ್ತಿ ತಿಳ್ಕೊಂಡು ನಮ್ಗಾಗಲ್ಲ ಅಂಥೇಳಿ ವಿದ್ಯಾಧಿರಾಜರು, ಜಯತೀರ್ಥರ ಶಿಷ್ಯರು ಅವರು ಮತ್ತು ರಾಯರು ಇಬ್ಬರು ಗೀತಾ ಪೂರ್ತಿ ಬರೆದಿದ್ದಾರೆ, ಎಲ್ಲ ಒಟ್ಟಿಗೆ ಸೇರಿಸಿ ಬರೆದು ಬಿಟ್ಟಿದ್ದಾರೆ. ಓಂ ಜನ್ಮಾದ್ಯಸ್ಯ